ಮೂರು ವರ್ಷಗಳ ಕಾಲದಿಂದ ನಾವು ಭಗವದ್ಗೀತೆ ಪ್ರವಚನ ಮುಂದುವರಿತಾ ಇದೆ. ಇವತ್ತಿನ ಪ್ರವಚನಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ವೇದಘೋಷದಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇವಸ್ಥಾನದ ಅರ್ಚಕರಾದ ರಮಾನಂದ ಭಟ್ ಇಂದ ವೇದಘೋಷ ಕಾರ್ಯಕ್ರಮ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಶುಸೇದ ಗಣಪತ ಗಣೇಶತ್ವಾಮಾಹುರ್ವಿ ಪ್ರಥಮಂ ಕವೀನಾಂ ನರತ ತ್ವತ್ಕ್ರಿಯತ ಕಿಂಚನಾರೆ ಮಹಾಮರ್ಕಂ ಮಗವಂ ಚಿತ್ರಮರ್ಚ ಅಭಿಖ್ಯಾನಾ ಮಗವನ್ನಾಧಮಾನಾಂ ಸಖೆ ಭೋದಿವಸುಪತ ಸಖೀನಾಂ ಪ್ರಣಂಗ್ರದಿರಣಕೃತ್ಸತ್ಯ ಶುಷ್ಮಾ ಭಕ್ತ ಜಿದಾಬಜಾರಾಯೇ ಅಸ್ಮಾನ್ ಗಣನಾಂತ್ವಾ ಗಣಪತಿಂ ಹವಾಮಹೆ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದ ಸಾದನಂ ಓಂ ಸ್ವಸ್ತಿ.
ಪ್ರಾರ್ಥನೆ ಶ್ರೀಮತಿ ರತ್ನ ಅವರಿಂದ.
ಅಂದಿಗಲ್ಲದೆ ಬಂಧನಿಗದಂದಿ ಗಲ್ಲದೆ ಬಂಧನಿಗದ ಎಂದಿಗಾಹುತೋ ನಿನ್ನ ದರುಶನ ಎಂದಿಗಾಹುತೋ. ಗನಲೋಲ ಶ್ರೀ ವತ್ಸಲಾಂಚನ ಗನ ಲೋಲ ಶ್ರೀ ವತ್ಸಲಾಂಚನ ದಾನವಾಂತಕ ದೀನ ರಕ್ಷಕ ಎಂದಿ ಗಾಹುದೋ ನಿನ್ನ ದರುಶನ ಎಂದಿ ಗಾಹುದೋ. ಯಾರಿಗೆ ಮೊರೆ ಇಡಲೋ ದೇವನೇ ಯಾರಿಗೆ ಮೊರೆ ಇಡಲೋ ದೇವನೇ ಸಾಯಿ ಬಲ್ಲು ನೀ ಕಾಯೋ ಬೇಗನೆ ಎಂದಿ ಗಾಹುದೋ ನಿನ್ನ ದರುಶನ ಎಂದಿ ಗಾಹುದೋ. ಗಜವ ಪೊರೆದೆಯೋ ಗರುಡ ಗಮನನೆ ಗಜವ ಪೊರೆದೆಯೋ ಗರುಡ ಗಮನನೆ ತ್ರಿಜಗ ಭರಿತ ಶ್ರೀ ವಿಜಯ ವಿಠಲ ತ್ರಿಜಗ ಭರಿತ ಶ್ರೀ ವಿಜಯ ವಿಠಲ ಎಂದಿ ಗಾಹುದೋ ನಿನ್ನ ದರುಶನ ಎಂದಿ ಗಾಹುದೋ. ಅಂದಿಗಲ್ಲದೆ ಬಂಧನಿಗದೋ ಅಂದಿಗಲ್ಲದೆ ಬಂಧನಿಗದೋ ಎಂದಿಗಾಹುದೋ ನಿನ್ನ ದರುಶನ ಎಂದಿಗಾಹುದೋ.
ನಿಮ್ಮೆಲ್ಲರ ಪರವಾಗಿ ಆಚರಣ ಪ್ರವಚನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.
ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನಗುರುಣಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂಥತಿ. ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಬಂಧ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ಪ್ರಭುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರುಂ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಪರಮ ಪವಿತ್ರವಾದ ಭಗವದ್ಗೀತೆಯನ್ನು ಇಲ್ಲಿ ಪ್ರಾರಂಭ ಮಾಡಿ ಸುಮಾರು 3 ವರ್ಷಗಳಷ್ಟು ಕಾಲ ನಡೆದಿದೆ. ಈಗಾಗಲೇ 15 ಅಧ್ಯಾಯಗಳನ್ನು ಮುಕ್ತಾಯ ಮಾಡಿ 16ನೇ ಅಧ್ಯಾಯದ ಪ್ರವಚನದಿಂದ ಈ ಬಾರಿಯ ಪ್ರವಚನ ಮಾಲಿಕೆ ಪ್ರಾರಂಭವಾಗ್ತಾ ಇದೆ. 15ನೇ ಅಧ್ಯಾಯದಲ್ಲಿ ಭಗವಂತ ಅದಕ್ಕೆ ಪುರಾಣ ಪುರುಷೋತ್ತಮ ಯೋಗ, ಕ್ಷರಾಕ್ಷರ ಪುರಾಣ ಪುರುಷೋತ್ತಮ ಯೋಗ ಅಂತಲೇ ಹೆಸರು. ಪರಮಾತ್ಮನನ್ನು ಪುರುಷೋತ್ತಮ ಅಂತ ಯಾತಕ್ಕೆ ಕರೀತಾರೆ ಅನ್ನೋ ವಿಚಾರವನ್ನು ವಿಶ್ಲೇಷಣೆ ಮಾಡಿಕೊಡ್ತಕ್ಕಂಥ ಅಧ್ಯಾಯವಾದ್ದರಿಂದ ಅದಕ್ಕೆ ಪುರುಷೋತ್ತಮ ಯೋಗ ಅನ್ನೋ ಹೆಸರು ಅತ್ಯಂತ ಉಚಿತವಾದಂಥ ಹೆಸರು. ಅದರ ಹಿನ್ನೆಲೆ ಅದನ್ನೆಲ್ಲ ಈಗಾಗಲೇ ಅತ್ಯಂತ ವಿವರವಾಗಿ ನೋಡಿದ್ದೇವೆ. ಪರಮಾತ್ಮ ಜಗತ್ತನ್ನು ಒಂದು ಅಶ್ವತ್ಥ ವೃಕ್ಷ ಅಂತ ಕರೆದು ಅಶ್ವತ್ಥ ವೃಕ್ಷದ ಹಿನ್ನೆಲೆಯಲ್ಲಿ ಹೇಗೆ ಇಡೀ ಭಗವಂತನ ಅತ್ಯದ್ಭುತವಾದ ಮಹಾತ್ಮ್ಯವನ್ನು ತಿಳಿಬೇಕು ಅನ್ನೋದನ್ನು ವಿವರಿಸ್ತಾ ಇದ್ದಾನೆ. ಒಂದು ವೃಕ್ಷಕ್ಕೆ ಹೇಗೆ ಮೂಲ ಇರಬೇಕೋ, ಬುಡ ಇಲ್ಲದೆ ಹೋದ ವೃಕ್ಷದ ಚಿಂತನೆ ಮಾಡೋಕ್ಕೆ ಹೇಗೆ ಅಸಾಧ್ಯವೋ, ಜಗತ್ತಿಗೆ ಒಂದು ಮೂಲ ಇದೆ. ಇದು 15ನೇ ಅಧ್ಯಾಯ ಓದಿದವರಿಗೆ ದೇವರನ್ನು ನಮ್ಮದೇ ಇರತಕ್ಕಂಥ ನಾಸ್ತಿಕರು ಕೂಡ ಒಪ್ಪಲೇಬೇಕು ಅಂತ ಪ್ರಬಲವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಂದು ವೃಕ್ಷ ಮೂಲ ಇಲ್ಲದೆ ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಈ ಜಗದ್ ವೃಕ್ಷ ಮೂಲ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅದರ ಹಿನ್ನೆಲೆ. ಅಲ್ಲಿ ಗಮನಿಸಿದರೆ ಆಶ್ಚರ್ಯವಾಗಬೇಕು. ಮೂಲ ಇಲ್ಲದೆ ವೃಕ್ಷ ಇರೋದಿಲ್ಲ, ಆದರೆ ಮೂಲ ಕಾಣೋದಿಲ್ಲ. ಇದು ಇನ್ನೊಂದು ಆಶ್ಚರ್ಯ. ಮೂಲ ಇಲ್ಲದೆ ಯಾವ ವೃಕ್ಷನೂ ಇರೋದಿಲ್ಲ, ಆದರೆ ಮೂಲ ಕಾಣೋದೇ ಇಲ್ಲ. ಕೆಲವು ಸತ್ ಮೂಲ ಒಳಗೆ ಹೋದಂತೆ ಮೂಲ ಕಾಣುತ್ತೆ ಹೊರತು ಮೇಲೆ ಮೂಲ ಕಾಣೋದಿಲ್ಲ. ಇದೇ ಜೀವಾದ ಅರ್ಥದಲ್ಲಿ ದೇವರು ಯಾತಕ್ಕೆ ಕಾಣದೆ ನಮಗೆ ಉತ್ತರ ಇದೇನೆ. ಹೇಗೆ ಮರಗಳ ಬುಡ ಕಾಣೋದಿಲ್ಲೋ, ಜಗತ್ತಿನ ಮೂಲ ಗೊತ್ತಾಗೋದಿಲ್ಲ. ನಮಗೆ ಜನಗಳ ಮೂಲನೇ ಗೊತ್ತಾಗೋದಿಲ್ಲ, ಜಗತ್ತಿನ ಮೂಲ ಏನು ಗೊತ್ತಾಗುತ್ತೆ. ಇಲ್ಲದ್ರೆ ಜನಗಳ ಮೂಲ ಗೊತ್ತಾಗಿದ್ರೆ ಮೋಸ ಹೋಗ್ತಿದ್ರೆ ಜನಗಳೆಲ್ಲ. ಆ ಬೂದಿಗೀದಿ ಕೊಡ್ತಾರೆ ಅಂತೇಳಿ ಸಾಲದ ಕಾಲದಿಂದ ಕೋಟಿ ರೂಪಾಯಿ ಕಳ್ಕೊಂಡು ಆಮೇಲೆ ಸರ್ವನಾಶ ಹೊಂತಾರಲ್ಲ, ಯಾತಕ್ಕೆ ಸಾಧ್ಯ? ಮೂಲ ಗೊತ್ತಾಗಲಿಲ್ಲ ಅಂತ ಅರ್ಥ. ಇವತ್ತು ನಮ್ಮ ಕಣ್ಣೆದುರಿಗೆ ಜನಗಳ ಮೂಲವೇ ಗೊತ್ತಾಗದೆ ಹೋದಾಗ ಇನ್ನು ಭಗವಂತನ ಮೂಲ ಹೇಗೆ ನಮಗೆ ಗೊತ್ತಾಗಬೇಕು? ಆದರೆ ಮೂಲ ಗೊತ್ತಿದ್ದ ಯಾರು ಕೂಡ ಮೂಲ ಇರಬೇಕು ಅಂತ ಗೊತ್ತಿದೆ, ಯಾರು ಅಗದು ನೋಡೋದಿಲ್ಲ. ಇದು ಪುಣ್ಯಕ್ಕೆ ಆಶ್ಚರ್ಯ. ಮಾಡುಗಳೆಲ್ಲ ಅಗದು ನೋಡೋದು, ಕಿತ್ತು ನೋಡೋದು ಯಾರು ಮಾಡೋದಿಲ್ಲ. ಸಿಂಪಲ್ ಲಾಜಿಕ್ ಅದು. ಈ ವೃಕ್ಷ ಇದೆ ಅಂದಮೇಲೆ ಮೂಲ ಇದೆ. ಆ ಮೂಲ ಹೇಗಿರುತ್ತೆ ಗೊತ್ತೇನು? ಇವತ್ತು ಬಳ್ಳಿ ಮೂಲ ಇರೋದೇ ಬೇರೆ, ತೆಳ್ಳಗಿರುತ್ತೆ ಬಳ್ಳಿ ಮೂಲ. ಮರದ ಮೂಲ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಮರ ದೊಡ್ಡದಾಗ್ತಾ ಹೋದಂತೆ ಮೂಲ ಭಾರಿ ದೊಡ್ಡದಾಗ್ತಾ ಹೋಗುತ್ತೆ. ಪ್ರಪೋರ್ಷನೇಟ್ ಆಗಿರುತ್ತೆ, ಪ್ರಪೋರ್ಷನೇಟ್ ಮೂಲ ಇರುತ್ತೆ. ಈ ಜಗತ್ತಿಷ್ಟು ದೊಡ್ಡದು ಅಂದಮೇಲೆ ಎಂಥ ಮೂಲ ಇರಬೇಕು? ಊರ್ಧ್ವ ಮೂಲ ಮಧಶ್ಯಾಖಂ. ಈ ಮೂಲ ಅಂತಿಂಥ ಮೂಲ ಇಲ್ಲ, ಸರ್ವೋತ್ತಮನಾದ ಭಗವಂತನೇ ಇದಕ್ಕೆ ಮೂಲ. ಇದನ್ನು ಓದಿದರೆ ಯಾವ ವಿಜ್ಞಾನಿ ಒಪ್ಪೋದಿಲ್ಲ ನಮ್ಮ ಶಾಸ್ತ್ರವನ್ನು. ಅಂದ್ರೆ ಭಗವಂತ ಮಾತನ್ನು ಹೇಳಬೇಕಾದ್ರೆ ಎಷ್ಟು ಮಾರ್ಮಿಕವಾದಂತಹ ದೃಷ್ಟಾಂತ ಕೊಟ್ಟು ಹೇಳಿದ್ದಾನೆ. ವೃಕ್ಷದ ಸಂಕೇತ ಅಂದ್ರೆ ಒಂದೇ, ಈ ಜಗತ್ತಿಗೊಬ್ಬ ಸ್ವಾಮಿ ಇದ್ದಾನೆ. ಆಶ್ಚರ್ಯ, ಮೂಲ ಯಾವಾಗಲೂ ಇರೋದಿಲ್ಲ, ಮೂಲ ಯಾವಾಗಲೂ ಇರೋದು, ಯಾವಾಗಲೂ ಮೂಲ ಇರಬೇಕು. ಮತ್ತೆ ಎಲೆಗಳು ಯಾವಾಗಲೂ ಇರಬೇಕಾಗಿಲ್ಲ, ಬಿದ್ದೋದ್ರೂ ಪರವಾಗಿಲ್ಲ, ರೆಂಬೆಗಳು ಬಿದ್ದೋದ್ರೆ ನಡೀತದೆ ಒಮ್ಮೊಮ್ಮೆ, ಆದರೆ ಮೂಲ ಬಿದ್ದರೆ ಮಾತ್ರ ಸಾಧ್ಯವೇ. ಮೂಲ ಯಾವಾಗಲೂ ಇದ್ದು ಯಾವಾಗಲೂ ಕಾಣದೇ ಇರುತ್ತೆ ಎಂಬುದೇ ಆಶ್ಚರ್ಯ. ಯಾವಾಗಲೂ ಇರುತ್ತೆ, ಯಾವಾಗಲೂ ಕಾಣೋದಿಲ್ಲ. ಅದರಿಂದಾಗಿಯೇ ದೇವರನ್ನು ಅರ್ಥ ಮಾಡಿಕೊಂಡು ಯಾವಾಗಲೂ ದೇವರಿದ್ದಾನೆ. ಉಳಿದ ದೇವತೆಗಳಲ್ಲಿ ಶಾಖೆಗಳಿದ್ದಂತೆ, ಶಾಖೆಗಳಿದ್ದಂತೆ, ಅವ್ರ ಪದವಿಯೆಲ್ಲ ಬದಲಾಗ್ತಿರ್ಬೋದು ದೇವತೆಗಳು, ಆದರೆ ಭಗವಂತನ ಮೂಲ ಎಂದೂ ಭಗವಂತ ಬದಲಾಗೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಏನೇನೂ ಶ್ರಮವಿಲ್ಲದ ದೇವರನ್ನು ಒಪ್ಪಲಿಕ್ಕೆ ಬರೋದು. ಅದಕ್ಕೆ ಇದು ಬ್ರಹ್ಮಸೂತ್ರದ ಅರ್ಥ. ಓಂ ಜನ್ಮಾದ್ಯಶ್ಚಯತಃ ಓಂ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಭಗವಂತನಿಂದ ಆಗ್ತಾ ಇದೆ. ಆಶ್ಚರ್ಯ ಅಂದರೆ ಸಸಿಯಾಗಿದ್ದ ಸ್ಟೇಜ್ ಇದೆ, ಆಗಲೂ ಮೂಲ ಇದೆ. ಇನ್ನು ಬೆಳೀತಾ ಬೆಳೀತಾ ಮೇಲೆ ಹೋಗುತ್ತೆ, ಆಗಲೂ ಮೂಲ ಇದೆ. ಆಮೇಲೆ ಎಲೆಗಳು ಬಿಡುತ್ತೆ, ಆಗಲೂ ಮೂಲ ಇದೆ. ದೊಡ್ಡ ದೊಡ್ಡ ರೆಂಬೆಗಳು ಬಿಡುತ್ತೆ, ಆಗಲೂ ಮೂಲ ಇದೆ. ಹೂ ಬಿಟ್ಟಾಗಲೂ ಮೂಲ ಇದೆ, ಫಲ ಬಿಟ್ಟಾಗಲೂ ಮೂಲ ಇದೆ. ಎಷ್ಟು ಆಶ್ಚರ್ಯ ಅಂದರೆ ಈ ಮೂಲ ಇಲ್ಲದ ಹಂತವೇ ಇಲ್ಲ. ಅದಕ್ಕೆ ಪರಮಾತ್ಮನನ್ನು ತೇನವಿನ ತೃಣಮಪಿ ನಚರತಿ, ಎಲ್ಲ ಕಾಲಕ್ಕೂ ಕೂಡ ವಿಶ್ವವನ್ನು ಭರಿಸಿರ್ತಕ್ಕಂಥ ವ್ಯಕ್ತಿ, ಅದಕ್ಕೆ ವಿಶ್ವಂಭರ ಅಂತ ಭಗವಂತನಿಗೆ. ವಿಶ್ವಂ ಬಿಭರ್ತೀತಿ ವಿಶ್ವಂಭರ, ಅತ್ಯಂತ ಸರಳವಾಗಿ ಸಾಮಾನ್ಯ ಮಕ್ಕಳಿಗೂ ಸಹ ತಿಳಿಯೋ ಹಾಗೆ ಅದನ್ನು ಬಿಡಿಸಿದ್ದು ವಿಶೇಷ. ಆ ಮೂಲದ ಪರಿಚಯವನ್ನು ಮಾಡಿಕೊಡುತ್ತೆ. ಉಳಿದ ದೇವತೆಗಳಿಲ್ಲ ಅಂತ ತಿಳ್ಕೊಂಡ್ಬಿಡಬೇಡಿ, ಮತ್ತೆ ಅವರೆಲ್ಲ ಇದ್ದಾರೆ. ಛಂದಾಂಸಿ ಯಶ ಪರ್ಣಾನಿ ಯಸ್ತಂವೇದ ಸವೇದವಿ ಊರ್ಧ್ವಮೂಲ ಮಥಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಛಂದಾಂಸಿ ಯಶ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದನ್ನು ತಿಳಿಯೋದೇ ವೇದವಲ್ಲವನ ಲಕ್ಷಣ ಅಂತ ಹೇಳ್ತಾರೆ. ದೇವರನ್ನು ಯಾವನು ತಿಳಿತಾನೋ ಅವನು ವೇದವನ್ನು ಓದಿದವನು ಅಂತ. ವೇದವನ್ನು ಓದೋದು ಗುರುತೇನೋ ದೇವರನ್ನು ತಿಳಿಯೋದು. ವೇದ ದೇವ ಎರಡು ಪದಗಳಿರೋದೇ ಹಾಕಿ, ದೇವ ವೇದ. ದೇವರನ್ನು ತಿಳ್ಕೊಂಡ್ರೆ ವೇದ, ಅದಕ್ಕೆ ವೇದ ಅಂತ ಅವ್ರ ಹೆಸರು. ವೇದ ಅಂತ ಯಾತಿ ಕರೀತಾರೆ ಜಗತ್ತಿಗೆ ಗೊತ್ತೇ ಇಲ್ಲ. ವೇದ ಅಂತ ಯಾತಿ ಕರೀತಾರೆ, ವೇದಾ ಹಿ ಏವ ಏನಂ ವೇದಯಂತಿ ತಸ್ಮಾದಾಹು ವೇದಾಹ ಇತಿ ಡೆಫಿನೇಷನ್. ಬೇರೆ ಯಾವುದೊಂದರೂ ತಿಳಿದಕ್ಕೆ ಸಾಧ್ಯವಿಲ್ಲದ ಪರಮಾತ್ಮನನ್ನ ನಾವು ವೇದಗಳಿಂದ ತಿಳಿತೇವಾದ್ದರಿಂದ ತಿಳಿಸಿಕೊಡುವುದು ಅಂತ ಅರ್ಥ. ವೇದ ಶಬ್ದಕ್ಕೆ ತಿಳಿಸಿಕೊಡುವ ವಸ್ತುಗಳು. ತಿಳಿಸಿಕೊಡುವ ವಸ್ತುಗಳು ಅಂದರೆ ಯಾವುದನ್ನ? ಸಣ್ಣ ಪುಟ್ಟ ವಸ್ತು ತಿಳಿಸಿಕೊಟ್ರೆ ತಿಳಿಸಿಕೊಟ್ಟಾಗಲ್ಲ, ಅತ್ಯಂತ ಮುಖ್ಯ ವಸ್ತುನ ತಿಳಿಸಿಕೊಟ್ಟಾಗ ಆಗ ತಿಳಿಸಿಕೊಟ್ಟವರು ಅಂತ ಕರೀತಾರೆ. ಆಗ ತಿಳಿಸಿಕೊಟ್ಟವು ಅತ್ಯಂತ ಮುಖ್ಯ ವಸ್ತು ಜಗತ್ತಿನಲ್ಲಿ ಯಾವುದು ಅಂದರೆ ಪರಮಾತ್ಮ. ಆ ಪರಮಾತ್ಮ ದೇವ, ಆ ದೇವರನ್ನು ತಿಳಿಸಿಕೊಡೋದಕ್ಕೆ ವೇದಗಳಿಗೆ ಅಷ್ಟು ಮಹತ್ವ ಬಂತು. ಈ ದೃಷ್ಟಿಯಿಂದ ವೇದ ಮತ್ತು ದೇವರ ಸಂಬಂಧವನ್ನು ಯಾರಿವತ್ತು ವೇದವನ್ನು ಒಪ್ಪೋದಿಲ್ಲ ಅವರು ದೇವರನ್ನು ತಿಳ್ಕೊಂಡಿಲ್ಲ ಅಂತ ಅರ್ಥ. ಇವತ್ತು ವೇದವನ್ನು ಒಪ್ಪದೆ ದೇವರನ್ನು ತಿಳ್ಕೊಂಡಿದ್ರೆ ಸರಿಯಾದ ದೇವರ ಕಲ್ಪನೆ ಬಂದಿಲ್ಲ ಅಂತ ಅರ್ಥ. ಸರಿಯಾದ ದೇವರ ಕಲ್ಪನೆ ಅವರಿಗೆ ಬಂದಿಲ್ಲ. ತುಂಬ ಜನ ನಾಸ್ತಿಕರು ಏನು ಮಾಡ್ತಾರೆ, ದೇವರನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅವ್ರು ದೇವ್ರನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ, ಸರಿಯದು. ಅವ್ರು ಯಾವ ದೇವ್ರನ್ನ ಒಪ್ಪೋದಿಲ್ಲ ಅಂತಾರೆ ಅಂದರೆ ಯಾರ್ಯಾರೋ ಹೇಳಿದ ದೇವ್ರನ್ನ ಕೇಳಿರ್ತಾರೆ. ಪಾಪ, ಆ ಮತದ ದೇವರು ಈ ಮತದ ದೇವರು ಎಲ್ಲವೂ ಅಲ್ಲಲ್ಲಿ ಕೇಳಿರೋ ದೇವರನ್ನ ಕೇಳಿರ್ತಾರೆ. ಆ ದೇವ್ರನ್ನ ಒಪ್ಪಬೇಕಾಗಿಲ್ಲ, ಯಾಕೆಂದ್ರೆ ಸುಳ್ಳು ಕಲ್ಪನೆ ಅವೆಲ್ಲ ಕೂಡ, ಸರಿಯಾದ ಕಲ್ಪನೆ ಅಲ್ಲ ಅದು. ಆದರೆ ಸರಿಯಾದ ಕಲ್ಪನೆಯ ದೇವರು ಅಂದರೆ ವೇದ ಕೊಟ್ಟ ದೇವರಿದ್ದಾನಲ್ಲ, ಸರಿಯಾದ ಕಲ್ಪನೆಯ ದೇವರು, ಅದನ್ನು ಒಪ್ಪೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಇವತ್ತು ಉದಾಹರಣೆ ಏನು ಮಾಡಿದ್ರು, ಬೇರೆ ಯಾವ್ಯಾವುದನ್ನು ತೋರಿಸ್ಬಿಟ್ಟು ಆನೆ ಅಂತ ಕರೆದ್ರೆ ಒಪ್ಪೋದಿಲ್ಲ ಅಂದ್ರೆ ಕರೆಕ್ಟ್ ಅದು. ಇರುವೆ ತೋರಿಸಿ ಆನೆ ಎಂಬುದು, ಮೇಕೆ ತೋರಿಸಿ ಆನೆ ಅನ್ನೋದು ಹೇಳ್ತಾರೆ, ಅದು ತಪ್ಪು, ನಾವು ಒಪ್ಪೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದು ಆನೆ ತೋರಿಸಿ ಆನೆ ಅಂದಾಗ ಒಪ್ಪೋದಿಲ್ಲ ಅಂದರೆ ಇವನ್ ತಪ್ಪು, ಒಪ್ಪದೇ ಇರೋನ್ ತಪ್ಪು, ಬೇರೆಯವ್ರನ್ನ ತೋರಿಸಿ ಒಪ್ಪು ಅಂತ ಹೇಳಿದ್ರೆ ಹೇಳಿದವನ್ ತಪ್ಪು. ಇವತ್ತು ಬೇರೆಯವರು ದೇವರ ಬಗ್ಗೆ ತುಂಬ ಜನಕ್ಕೆ ಕಲ್ಪನೆಯನ್ನು ಸರಿಯಾಗಿ ಕೊಡೋದಕ್ಕೆ ವಿಫಲರಾಗಿದ್ದಕ್ಕೆ ಅವರು ದೇವರನ್ನು ಒಪ್ಪೋದಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಸರಿಯಾದ ಮಾತೇನೆ. ಅದಕ್ಕೆ ವೇದವನ್ನು ಯಾರಾದ್ರೂ ದೇವರನ್ನು ಒಪ್ಪೋದಿಲ್ಲ ಅಂದರೆ ಸರಿ, ವೇದವನ್ನು ಓದಿ ಒಪ್ಪೋದಿಲ್ಲ ಅಂತ ಹೇಳ್ತೀಯೋ ಅಥವಾ ಸುಮ್ಮನೆ ಒಪ್ಪೋದಿಲ್ಲ ಅಂತ ಹೇಳ್ತೀಯೋ ಕೇಳಬೇಕು. ಸುಮ್ಮನೆ ಒಪ್ಪೋದಿಲ್ಲ ಅಂದರೆ ಒಳ್ಳೆ ಕೆಲಸ ಮಾಡಿದ್ದೆ ಬಿಟ್ಬಿಡು. ಆದರೆ ವೇದವನ್ನು ಓದಿ ಒಪ್ಪೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವೇದ ಓದು ಮೊದಲು. ಆ ಓದಿದ ಯಾವನೂ ಕೂಡ ನಾಸ್ತಿಕನಾಗ ಸಂಭವ ಬರೋದಿಲ್ಲ, ಅಷ್ಟು ಪ್ರಬಲವಾಗಿ. ಕಣ್ಣಿನ ಸ್ಥಾನ ಕುರುಡ ರೂಪಜ್ಞಾನ ಇದೆ ಅಂತ ಹೇಳಿದರೆ ತಮಾಷೆ ಆಗುತ್ತೆ. ಅವನು ರೂಪದ ಜ್ಞಾನ ಕತ್ತಲೆ ಕಾಣಿಸುತ್ತೆ, ಅವನೇನು ಕಾಣಿಸ್ಬೇಕು ಪಾಪ. ಕಣ್ಣಿದ್ದವನಿಗೆ ಮಾತ್ರ ರೂಪದ ಜ್ಞಾನದ ಕಾನ್ಸೆಪ್ಟ್ ಹೇಗೋ, ವೇದಗಳನ್ನು ತಿಳಿದವನಿಗೆ ಮಾತ್ರ, ಶಾಸ್ತ್ರಾಧ್ಯಯನ ಮಾಡಿದವನಿಗೆ ಮಾತ್ರ ಭಗವತ್ ತತ್ವದ ದರ್ಶನ ಕಲ್ಪನೆ ಸಾಧ್ಯ. ಅದಕ್ಕೆ ಓಂ ಶಾಸ್ತ್ರ ಯೋನಿತ್ವ ಅಥವಾ ಬ್ರಹ್ಮಸೂತ್ರಗಳಲ್ಲಿ ತೀರ್ಮಾನ ಮಾಡ್ತಾರೆ, ಶಾಸ್ತ್ರಗಳ ಆಧಾರದಿಂದ ಭಗವಂತನ ತಿಳಿಬೇಕು, ಬೇರೆ ದಾರಿಯೇ ಇಲ್ಲ. ಇದು ಬರೀ ಕಣ್ಣಿಲ್ಲಿ ವೈರಸ್ ಕಂಡೆ ಅಂತ ಯಾರು ಹೇಳಿದರೆ, ಇಲ್ಲ ಯೋಗಿಯಾಗಿರ್ಬೇಕಲ್ಲ, ಹುಚ್ಚನಾಗಿರ್ಬೇಕು. ಅದರಲ್ಲೊಂದು ಯೋಗಿಗಳು ಕಣ್ಣಿಗೆ ಕಾಣಬಹುದು, ಬ್ಯಾಕ್ಟೀರಿಯಾ ಬರೀ ಕಣ್ಣಿಗೆ ಯಾಕೆ ಕಾಣುತ್ತೆ, ವೈರಸ್ ಯಾಕೆ ಕಾಣುತ್ತೆ, ಕಂಡೆ ಅಂತ ಅಂದ್ರೆ ಸುಳ್ಳು ಹೇಳ್ತಾನೆ ಅಂತ ಅರ್ಥ. ಅಥವಾ ಯೋಗಿಯಾಗಿರ್ಬೇಕು ಅಂತ ಅರ್ಥ. ಯೋಗಿಗಳಿಗೆ ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಭಗವಂತ ಯಸ್ತಂ ವೇದ ಸ ವೇದವಿತ್, ದೇವರನ್ನ ತಿಳಿದವನು ವೇದ ತಿಳಿದವನು. ಆದರೆ ದೇವರನ್ನ ತಿಳಿದ ವೇದ ತಿಳಿದ್ರೆ ಅದಕ್ಕೆ ಹೇಳ್ತಾರೆ ಸವೈ ಬ್ರಾಹ್ಮಣ ಗಾರ್ಧಭ ಅಂತ ಕರೆತಿದ್ದ. ಅವನನ್ನ ಬ್ರಾಹ್ಮಣ ಗಾರ್ಧಭ, ಬ್ರಾಹ್ಮಣ ಕತ್ತೆ ಅಂತ ಅವನ ಹೆಸರು. ವೇದವು ಬರೀ ಕತ್ತೆ ಅಲ್ಲ, ಬ್ರಾಹ್ಮಣ ಅಲ್ಲೂ ಜಾತಿ, ಮತ್ತೆ ಬ್ರಾಹ್ಮಣ ಕ್ಷತ್ರಿಯ ಕತ್ತೆ ಅಂತ ಕರೆದ ಹಾಗೆ ಅಲ್ಲೂ ಕತ್ತೆಗಳಲ್ಲೂ ವೆರೈಟಿ ಇದೆ. ಬ್ರಾಹ್ಮಣ ಕತ್ತೆ ಆಗ್ತಾನೆ ಹೊರತು ಅವನ ಜ್ಞಾನಿ ಆಗೋದಿಲ್ಲ. ಈ ಮಾತನ್ನು ಗಮನಿಸಿ, ವೇದ ಓದಿದ್ದನ್ನು ಹೇಗೆ ಓದಬೇಕು, ವೇದಗಳಿಂದ ಏನನ್ನು ತಿಳಿಬೇಕು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟ. ಬದರಿ ಹೋಗಿ ಬಂದಿರ್ತಾನೆ, ಹೇಗಿದೆ ಅಂದರೆ ಏನು ಬಿಸಿ ರೀ, ಉಚ್ಚಾಬಟ್ಟೆ ಬಿಸಿ ಅಂತ ಅವನು ಹೇಳಿಬಿಟ್ರೆ ಬದರಿ ಬಗ್ಗೆ ಮಾತಾಡ್ತಾ ಇಲ್ಲ, ಗುಲ್ಬರ್ಗಕ್ಕೆ ಹೋಗಿರ್ಬೇಕು ಅಂತ ಅರ್ಥ. ಅನ್ನೋದು ಬದರಿಗೆ ಹೋಗಿದ್ದ ಲೆಕ್ಕ ಅಲ್ಲ ಅದು. ಬದರಿಗೆ ಹೋದರೆ ಚಳಿ ಯಾವ ಕಾಲಕ್ಕೂ ಬಿಸಿ ನೀವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಚಳಿ, ಅತಿ ಚಳಿ, ಭಾರಿ ಚಳಿ ಅಷ್ಟೇ ಹೊರತು ಅಲ್ಲಿ ಬಿಸಿ ವಾತಾವರಣ ಕಲ್ಪನೆ ಮಾಡೋಕ್ಕೆ ಸಿಕ್ಕೇ ಇಲ್ಲ. ಗೊತ್ತಿಲ್ಲದೆ ಏನೋ ಮಾತಾಡಿಬಿಡ್ತಾನಷ್ಟೇ, ನಮಗೆ ತಕ್ಷಣ ಗೊತ್ತಾಗತ್ತೆ ಅವನಿಗೆ ತಿಳುವಳಿಕೆ ಇಲ್ಲ. ವೇದವನ್ನು ದೇವರನ್ನು ಸುಮ್ಮನೆ ವೇದ ಹೇಳೋದಿಲ್ಲ, ಎಲ್ಲ ಬಗೆಯಲ್ಲೂ ಪರಿಚಯ ಮಾಡಿಕೊಡೋದು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ದೀವಂತಿ ಯತ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ವೇದಗಳು ಡಿಫೈನ್ ಮಾಡಬೇಕಾದ್ರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಇಡೀ ಸಮಸ್ತ ಪ್ರಾಣಿ ಸಂಕುಲ ಯಾರಿಂದ ಹುಟ್ಟಿ ಬರ್ತಾ ಇದೆ, ಮತ್ತೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ, ಹುಟ್ಟಿದ ಎಲ್ಲ ಪ್ರಾಣಿಗಳು ಯಾವನಿಂದ ಬದುಕಿದೆ, ಎರಡನೇದು. ಮತ್ತೆ ಯತ್ರಯಂತಿ ಅಭಿಸಂವಿಶಂತಿ, ಯಾವನಿಂದ ಕೊನೆಗೆ ಲಯವನ್ನು ಕಾಣುತ್ತೆ ಮತ್ತು ಯಾವನನ್ನ ಪಡೆದು ಮೋಕ್ಷವನ್ನು ಹೊಂದುತ್ತೆ ಅವನೇ ಪರಮಾತ್ಮ. ಅಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇಷ್ಟೊಂದು ಯಾವುದನ್ನು ಯಾವನು ಜಗತ್ತಿಗೆ ಮಾಡುತ್ತಾನೆ ಅವನು ಭಗವಂತ. ಈ ಕಲ್ಪನೆ ಇದ್ದರೆ ದೇವರನ್ನು ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಬರೋದೇ. ನಮಗೆ ದೇವರು ಅಂದರೆ ಫಲ ಕೊಡೋನು ಅಂತ ಅಷ್ಟೇ ನಮಗೆ ಅರ್ಥ. ಫಲ ಕೊಡೋನು ಅನ್ನೋ ದೇವರಲ್ಲ, ಎಲ್ಲ ಮಾಡೋನು ದೇವರು. ಈ ದೃಷ್ಟಿಯಲ್ಲಿ ದೇವರನ್ನು ತಿಳ್ಕೊಂಡ್ರೆ ವೇದ ಬಲ್ಲವನಾಗ್ತಾನೆ ಅಂತ ಹೇಳ್ತಾ, ಉಳಿದವರೆಲ್ಲ ಏನು? ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯ ಅಧಃಶಾಖಂ. ಬ್ರಹ್ಮಾದಿ ದೇವತೆಗಳೆಲ್ಲ ಇದರ ರೆಂಬೆಗಳೇ ಹೊರತು ಅವರ್ಯಾರು ಮೂಲ ಅಲ್ಲ. ಭಗವಂತನಾದ ವಿಷ್ಣುವೇ ವಿಶ್ವಕ್ಕೆ ಮೂಲ ಅಂತ ತಿಳಿಸಿ ಹಿಂದೆ ವಿವರಣೆ ಕೊಟ್ಟಿದ್ದಾನೆ. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಅಷ್ಟೆಲ್ಲ ಹೇಳ್ತಾ, ಛಂದಾಂಸಿ ಯಶ್ಯ ಪರ್ಣಾನಿ, ಈ ವೇದಗಳೆಲ್ಲ ಈ ವೃಕ್ಷದ ಎಲೆಗಳಿದ್ದಾಗ, ಎಲೆಗಳಿಂದ ಹೂ ಬಿಟ್ಟು ಚಿಗುರು ಹೂವು ಹಣ್ಣು ಹೇಗೋ ವೇದಗಳಿಂದ ನಮಗೆ ಜೀವನದ ಫಲ ಸಿದ್ಧಿಸಬೇಕು ಅಂತ. ಜೀವನದ ಫಲ ವೇದಗಳಿಂದ ಸಿದ್ಧಿಸಬೇಕು. ಮತ್ತು ಇಂಜಿನಿಯರ್ ಟೆಕ್ಸ್ಟ್ ಬುಕ್ ಎಲ್ಲ ಓದ್ತಾನೆ, ಇಂಜಿನಿಯರ್ ಆಗ್ತಾನೆ, ಆಗ ಅವನಿಗೆ ಇಂಜಿನಿಯರ್ ಅಂತ ಹೆಸರು ಬರುತ್ತೆ. ಮತ್ತು ವೇದಾಧ್ಯಯನ ಮಾಡಿದಾಗ ದೇವರನ್ನು ತಿಳಿತಾನಲ್ಲ, ಆಗ ಅವನಿಗೆ ಜೀವನದ ಸಾರ್ಥಕ್ಯ ಸಿಗುತ್ತೆ, ಫಲ ಬಿದು ಬಾಳದುದಕ್ಕೆ ಅಂತ ಹೇಳ್ತಾರಲ್ಲ, ಆ ಗುರಿಯನ್ನು ಸಾಧಿಸ್ತಾನೆ. ಇಷ್ಟೆಲ್ಲ ಹೇಳ್ತಾ ಈ ಗುರಿ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಂತ ಅರ್ಹತೆಯನ್ನು ತಿಳಿಸ್ಕೊಡ್ತಾನೆ. ಅರ್ಹತೆ ಏನದಕ್ಕೆ? ನಿರ್ಮಾನ ಮೋಹಾಹ ಹಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ನಿವೃತ್ತ ಕಾಮಾಹ ದ್ವಂದ್ವೈರ್ ವಿನಿತ್ಯ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತತ್. ಇಷ್ಟೆಲ್ಲ ಅರ್ಹತೆ ಇಲ್ಲದವನು ಎಂದೂ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮಿಲಿಟ್ರಿ ಸೇರ್ತೇನೆ ಅಂತ ಬರ್ತಾನೆ, ಅಣ್ಣಣ್ಣ ಮುದುಕ ಕೋಲ್ ಹಿಡ್ಕೊಂಡು ಮಿಲಿಟ್ರಿ ಸೇರ್ತೇನೆ ಅಂತ ಕೇಳಿದರೆ ಇವನು ಹೆಣ ಹೊತ್ಕೊಂಡ್ಬರ್ಬೇಕು, ಏನು ಉಪಯೋಗ ಅದರಿಂದ? ಏನು ನಿಲ್ಲಕ್ಕೆ ಬರೋದಿಲ್ಲ ಅವನು, ಏನು ಯುದ್ಧ ಮಾಡ್ತಾನೆ ಮತ್ತೆ? ಓ, ಇವ್ ಅನ್ಫಿಟ್ ಅಂತ ಕಳಿಸಿಬಿಡ್ತಾನೆ. ಅವ್ನು 1000 ಕ್ವಾಲಿಫಿಕೇಶನ್ ತೋರಿಸ್ಬೋದು, ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಆದರೆ ಅವನು ದೇಹದಾರ್ಢ್ಯನೇ ಇಲ್ಲ, ಅವನೇನು ಮಿಲಿಟ್ರಿ ಸೇರ್ತಾನೆ, ಅವನೇನು ಆರ್ಮಿ ಆಗ್ತಾನೆ, ಸಾಧ್ಯ ಇಲ್ಲ. ಯಾರಿಗೆ ಮನೋದಾರ್ಢ್ಯ ಇಲ್ಲ ಅವನೆಂದೂ ದೇವರನ್ನು ಕಾಣೋದಿಲ್ಲ. ದೇಹದಾರ್ಢ್ಯದಿಂದ ನಾವು ಸೈನಿಕರಾಗಬಹುದು, ಆದರೆ ಭಗವಂತನ ಆಳುಗಳಾಗಬೇಕಾದ್ರೆ, ಅವನನ್ನು ನಾವು ಆರಾಧಿಸಬೇಕಾದ್ರೆ ಇಷ್ಟೆಲ್ಲ ಅರ್ಹತೆಗಳು ಬೇಕು. ಮತ್ತು ಯಾರು ದೇವರು ನಂಬಲ್ಲ ಅಂತ ಎಲ್ಲರ ಬಗ್ಗೆ ದೇವರು ಹೇಳೋಕೆ ಹೋಗಬಾರದು. ದೇವ್ರ ಬಗ್ಗೆ ಎಲ್ಲರನ್ನು ಕರೆದು ಅವನ ಯೋಗ್ಯತೆ ಏನು ಹೇಳಬೇಕು ಅವನ ಬಗ್ಗೆ? ಮತ್ತೆ ಕೂಡನ್ನು ಕರೆದು ರೂಪ ನೋಡಯ್ಯ ಅಂತ ತೋರಿಸಿದರೆ, ಹುಚ್ಚ ಅಂತ ಕರೆ, ಟಿ ವಿ ಆನ್ ಮಾಡ್ತೇನೆ ನೋಡ್ತೀಯ ಅಂತ ಕೇಳಿದರೆ ನಾವು ದಡ್ಡರಾಗ್ತೇವೆ, ಅವನು ದಡ್ಡರ, ನಾವೇ ದಡ್ಡರಾಗ. ಅದಕ್ಕೆ ಶಾಸ್ತ್ರ ಹೇಳ್ತದೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಅರ್ಹತೆ ಇಲ್ಲದವನು ಹೇಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅರ್ಹತೆ ಇಲ್ಲದೆ ಇಲ್ಲ, ಎಷ್ಟೇ ಸೀಟ್ ಖಾಲಿ ಇದ್ರೂ ಕೂಡ ನಾನು ಎಲಿಜಿಬಿಲಿಟಿ ಅಂತ ಅಪಾಯಿಂಟ್ ಮಾಡೋಕ್ಕಾಗೋದಿಲ್ಲ. ಬೇಕಾದ ಸೀಟ್ ಬರ್ತಿರುತ್ತೆ ನೋಡಿ ಪೇಪರ್, ಈ ಸೀಟ್ ಖಾಲಿ ಮಿಕ್ಕಿದೆ ಅಂತ ಬರ್ತಿರುತ್ತೆ. ಏ, ನನಗೂ ಹೋಗ್ಬ ಯಾವನೋ ಸೇರಿ, ನಾನು ಸೇರಿಸಿಬಿಡಿ ಖಾಲಿ ಇದೆಯಲ್ಲ ಅಂತ ಕೇಳಿದರೆ ಖಾಲಿ ಬಿಡ್ತಾರೆ, ಅವರು ಸೇರಿಸೋದಿಲ್ಲ ಅದಕ್ಕೆ. ಅದಕ್ಕೆ ಅರ್ಹತೆ ಬೇಕದೆ. ಆದ್ದರಿಂದ ದೇವರ ಆರಾಧನೆಗೆ ಸಂಖ್ಯೆನ ನಾವು ಏನೋ ಮಾಡಿ ಬೆಳೆಸೋದಲ್ಲ, ತತ್ವ ಹೇಳಿ ಬೆಳೆಸಬೇಕೇ ಹೊರತು ನಾವು ಏನೋ ಒಂದು ಟೆಂಪ್ಟ್ ಮಾಡಿ ಬೆಳೆಸೋಕ್ಕೆ ಸಾಧ್ಯ ಇಲ್ಲ, ಇಲ್ಲದ ಒಂದು ಭ್ರಮೆ ಕ್ರಿಯೇಟ್ ಮಾಡಿ ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ನಮ್ಮ ಶಾಸ್ತ್ರ ಇಲ್ಲಿ ಮಾರುವುದಿಲ್ಲ, ವ್ಯಾಪಾರದ ವಸ್ತು ಅಲ್ಲ ಇದು, ಜಾಹೀರಾತು ಕೊಟ್ಟು ಮಾಡಲಿಕ್ಕಲ್ಲ. ಆಸಕ್ತರಿಗೆ ಯಾರು ತ್ಯಾಗ ಮಾಡಬಲ್ಲರು? ನಿರ್ಮಾನ ಮೋಹಾಹ ಹಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ನಿವೃತ್ತ ಕಾಮಾಹ. ಕೆಲಸ ಸೇರಿಸ್ಕೊಂಡ್ಬಿಡ್ತಾರೆ, ಒಂದಿವಸ ಬಂದ 4 ದಿವಸ ನಾಪತ್ತೆ, ಮತ್ತೆ 4 ದಿವಸ ನಾಪತ್ತೆ ಕೇಳ್ತಾ, ನಾಳೆಯಿಂದ ಬರಬೇಡ ಕಳಿಸಿಬಿಡ್ತಾರೆ. ಯಾತಕ್ಕೆ? ಅಂದರೆ ಕೆಲಸ ಹೇಗೆ ಆಗಬೇಕಿರಬಹುದು ಅಂತ ಕೇಳ್ತಾ. ಅದಕ್ಕೆ ಅಧ್ಯಾತ್ಮ ನಿತ್ಯಾಹ, ನಿತ್ಯದಲ್ಲೂ ಅಧ್ಯಾತ್ಮದ ಚಿಂತನೆ, ಅಕೇಶನಲ್ಲಿ ಮಾಡಿದ ಅಧ್ಯಾತ್ಮದ ಚಿಂತನೆ ಎಲ್ಲ. ಉಸಿರಾಟ ಯಾವಾಗಲೂ ವಾರಕ್ಕೊಮ್ಮೆ ಮಾಡ್ತೇವೆ ಅಂತ ಮಾಡ್ತೇವಾ? 24 ತಾಸು ಎಷ್ಟು ಕಷ್ಟಪಡ್ತಾರೆ ಉಸಿರಾಡಿಸ್ಬೇಕಾದ್ರೆ. ಆ ರೀತಿಯಲ್ಲಿ ಅಧ್ಯಾತ್ಮ ಉಸಿರಾಗಬೇಕೇ ಹೊರತು ಬೇರೆ ಸಾಧ್ಯ ಇಲ್ಲ. ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ. ಬೇರೆ ಬೈಕೇ ಇದ್ದವನಿಗೆ ಎಂದೂ ಸಹ ಕೇಳಕ್ಕ ಪಾಠ ಕೇಳ್ತಾ ಇರ್ತಾನೆ ಹುಡುಗ, ಬಗ್ಗೆ ಕಿಡಿಕಿಡಿ ನೋಡ್ತಾ ಇರ್ತಾನೆ, ಈ ಕಡೆ ನೋಡೋದು ಆ ಕಡೆ ಬೆಸ್ಟ್ ನೋಡ್ತಾನೆ, ಪಾಠ ನಿಲ್ಲಿಸ್ಬಿಡ್ತಾನೆ, ಏನಿನ ಸಮಾಚಾರ ಅಂತ ಕೇಳ್ತಾನೆ. ಇಲ್ಲ ಕೂಡು ಇಲ್ಲ ಎದ್ದೋಗು, ಈ ಕಡೆ ನೋಡು ಇಲ್ಲ ಎದ್ದೋಗು ಅಂತ ಹೇಳ್ತಾನೆ. ನೋಡಿದ್ರ ಲೌಕಿಕ ಪಾಠ ಮಾಡ್ಲಿಕ್ಕೇನೆ ಕತೆ ಹೇಳ್ಬೇಕಾದ್ರೆ ಹೋಗ್ಬೇಕು, ಮಕ್ಕಳು ಕೂಡ ಹೇಳ ಕತೆ ಹೇಳೋದಿಲ್ಲ, ಅವ್ರ ಮಕ್ಕಳು ನೋಡ್ತಾ ಇರಬೇಕು ಮುಖಾನಿಕ ನೋಡಿದಷ್ಟೇ ಪಡೆದು ಬಿಡ್ತಾರೆ, ಪಟ್ಟಂತ ನನ್ನ ಕಡೆ ನೋಡು ಕತೆ ಹೇಳ್ತೇನೆ ಅಂತ ಹೇಳ್ತಾರೆ. ಅದು ವಿನಿವೃತ್ತ ಕಾಮಾಹ, ಬೇರೆ ಆಶಾಕಾಂಕ್ಷೆಗಳಿದ್ದವರಿಗೆ ವೇದಾಂತ ತಿಳಿಯೋದಿಲ್ಲ, ಬೇರೆ ಆಶಾ ಆಕಾಂಕ್ಷೆಗಳಿದ್ದವರಿಗೆ ಎಂದೂ ಸಹ ಬ್ರಹ್ಮನನ್ನು ಪರಮಾತ್ಮ ನೋಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಈಗ ದೇವರ ಬಗ್ಗೆ ತುಂಬಾ ಜನ ಕಡಿಮೆ ಯಾಕೆ ತಿಳ್ಕೊಂಡಿದ್ದಾರೆ ಅನ್ನೋದು ಇದೇ ಉತ್ತರ. ತುಂಬಾ ಜನ ಯಾತಕ್ಕೆ ಕಡಿಮೆ ತಿಳ್ಕೊಂಡಿದ್ದಾರೆ, ಈ ತ್ಯಾಗ ಮಾಡಕ್ಕೆ ಸಾಧ್ಯ ಇಲ್ಲ ಅವರಿಗೆ, ಯಾಕಂದ್ರೆ ನಿಷ್ಠೆಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ದೇವರು ಕಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಇಷ್ಟೆಲ್ಲ ಬೇಕು ಅವರಿಗೆ. ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ. ದೇವ್ರ ಪೂಜೆ ಮಾಡಬೇಕು ಚಳಿ ಅಂತ ಕೇಳಿದರೆ ಚಳಿ ಇದ್ದೇ ಇರುತ್ತೆ, ಆಮೇಲೆ ಬಿಸಿಗೆ ಬಿಸಿಲಂತ ಆಗಂತಾನೆ, ಮಳೆ ಅಂತ ಈಗಂತಾನೆ, ಜನ್ಮದಲ್ಲೇ ಮಾಡೋದಿಲ್ಲ. ಅದಕ್ಕೆಲ್ಲವನ್ನೂ ಗೆಲ್ಲಬೇಕು. ಸುಖ ದುಃಖ ಸಭೆ ಕೃತ್ವ ಲಾಭ ಲಾಭವು ಜಯಾಚವು. ಗೊತ್ತಾ ಅಷ್ಟು ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಾರಲ್ಲ ಪಾಪ, 6 ಗಂಟೆ ಶಿಫ್ಟ್, 5 ಗಂಟೆ ಶಿಫ್ಟು, 3 ಗಂಟೆಗೆ ಓಡ್ತಾ ಇರ್ತಾರೆ ಅಲ್ಲಿ ಚಳಿಗಳಿ ಅಂತ ಹೇಳಿದ್ರೆ ಮನೆ ಬೆಚ್ಚಗಾಗ ಮಲ್ಕೊಂಡಿರು ಅಂತ ಹೇಳ್ತಾರೆ ಅಷ್ಟೇ, ಏನು ಆಮೇಲೆ ಮನೆ ಬೆಚ್ಚಗಲ್ಲ, ಮೈ ಹೊಟ್ಟೆ ಬೆಚ್ಚಗಾಗತ್ತೆ, ಆರು ಆಗ್ಲಿಕ್ಕೆ ಇರೋದಿಲ್ಲ, ಹೊಟ್ಟೆ ಉರಿಯ ಶುರುವಾಗುತ್ತೆ ಅಷ್ಟೇ. ಆಗ ತ್ಯಾಗ ಮಾಡಲೇಬೇಕಾಗುತ್ತೆ. ಏನು ಮಹಾ 1,000 ರೂಪಾಯಿ ಸಂಬಳಕ್ಕೇನೆ ಇಷ್ಟು ನಾವು ಕಷ್ಟಪಡ್ತೀವಲ್ಲ, ಭಗವಂತ ಸ್ವಲ್ಪ ಫಲ ಕೊಡೋದಿಲ್ಲ ನಮಗೆ, ಶಾಶ್ವತವಾದ ಫಲ. ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಮ್ಮ, ಶಾಶ್ವತವಾದಂಥ ಕೆಲಸ ಕೊಡ್ತಾನೆ ಪರಮಾತ್ಮ. ಇವತ್ತು ಅಷ್ಟು ಫಲ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನತದ್ಭಾಸಯೇತೇ ಸೂರ್ಯ ನ ಶಶಾಂಕೋ ನ ಪಾವಕಃ. ದೇವ್ರು ಹೇಳ್ತಾ ಇಷ್ಟೆಲ್ಲ ಮಾಡಿ ಆದರೆ ಇಷ್ಟು ನಾನು ಕೊಡ್ತೇನೆ ನಿಮಗೆ ಅಂತ ಹೇಳ್ತಾರೆ. ನಮ್ಮಲ್ಲೂ ಕಂಡಿದ್ದೇವಲ್ಲ, ಏನ್ರಿ ಬೆಳಿಗ್ಗೆ 6 ಗಂಟೆ ಬಂದ್ರೆ 12 ಬಿಡ್ತಾನೆ ಹುಡುಗ ಅಂತ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ, ಕೆಲಸ ಬಿಡಿಸಿಬಿಡ್ರಿ ಅಂತಾರೆ. 80,000 ರೂಪಾಯಿ ಸಂಬಳ 1,00,000 ರೂಪಾಯಿ ಸಂಬಳ ಅಂದರೆ ಅವಶ್ಯ ಕಳಿಸಿ ಅಲ್ಲೇ ಇದ್ದು ಬಿಡಲಿಬೇಕಾರೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದಕ್ಕೆ ರಿವಾರ್ಡ್ ಯಾವಾಗ ಇರ್ತದೆ ಮನುಷ್ಯ ನಿರಾಶನಾಗೋದಿಲ್ಲ. ಮತ್ತು ದೇವರು ನಮ್ಮನ್ನು ಏನು ಕೇಳಿದರೂ ನಾವು ಮಾಡಲೇಬೇಕು. ಯಾಕೆ ಗೊತ್ತಾ, ಅವನು ಕೊಡೋ ಫಲಕ್ಕೆ ಇತಿಮಿತಿಗಳೇ ಇಲ್ಲ, ಯಾರು ಬೆಲೆ ಕಟ್ಟಲಕ್ಕಾಗೋದೇ ಇಲ್ಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವ ಅಮೃತ ಕುಕ್ಷಿಗಂ ಯಶ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ದಾಸ ಹೇಳ್ತಾರೆ, ನಿನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಯಾವಾಗ ಕೇಳಬೇಕು ನಾವು, ಏನಾದ್ರು ಕಡಿಮೆ ಇದ್ರೆ ಕೇಳಬೇಕು, ನೀವು ಕೊಟ್ಟಿದ್ದೇ ಜಾಸ್ತಿ ಆಗಿದೆ, ಇನ್ನೇನು ಕೇಳೋದು ನಾವು ಅಂತ ಹೇಳ್ತಾರೆ. ಕೊಟ್ಟಿದ್ದು ತುಂಬ ಜಾಸ್ತಿ ಇದೆ, ಆದರೆ ಪರಮಾತ್ಮ ಕೊಡೋದು ಎಷ್ಟಿದೆ ಅಂದರೆ ನಮ್ಗೆ ಸಾಧ್ಯ ಇಲ್ಲ ಅಷ್ಟಿದೆ. ಆ ದೃಷ್ಟಿಯಲ್ಲಿ ದೇವರನ್ನ ಕನಕದಾಸ ಹೇಳ್ತಾರೆ, ನಿನ್ನಂತೆ ಕೊಡುವ ಉದಾರಿ ಯಾವನು 3 ಲೋಕದೊಳು. ದೇವರಂತೆ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಆದ್ದರಿಂದನೇ ಅವನು ನಾವು ಏನು ಹೇಳಿದ್ರು ನಾವು ಕೇಳಬೇಕಾದಂಥ ಒಂದೊಂದು ಸ್ಥಿತಿ ನಮಗಿದೆ. ಬೇಕು ಅಂದರೆ ಮಾಡಲೇಬೇಕಲ್ಲ. ನಿನ್ನ ಕೆಲಸ ನಾವು ಕೇಳಿ ಕೆಲಸ ಕೊಟ್ಟಿದ್ವ, ಅಪ್ಲಿಕೇಶನ್ ಮಾಡಿದ್ವಿ ಕೆಲಸ ಕೊಟ್ಟಿದ್ವಿ, ಬೇಡ ಅಂದ್ರೆ ಹೋಗು, ನಿನ್ನ ಕರೆದೇನೋ ಕೊಟ್ಟಿಲ್ಲ ಅಂತ ಹೇಳ್ಬಿಡು, ಕರೆದು ಕೊಟ್ಟಿಲ್ವಲ್ಲ ನಾವೀಗ. ಆದ ಹಿನ್ನೆಲೆಯಲ್ಲಿ ದೇವರಿಗೆ ನಮ್ಮ ಕಮಿಟ್ಮೆಂಟ್ ಭಾರಿ ಜಾಸ್ತಿ ಆದದ್ದು. ಅಷ್ಟು ಹೇಳ್ತಾ ವಿಮೂಢ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಮಹೇಶ್ವರಂ ವಿಮೂಢ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷ. ಹೇಳಲಿ ಕೂಡಲಿ ನಿಲ್ಲಿ ಮಾತಾಡಲಿ, ದೇವರು ಯಾವಾಗಲೂ ಜೊತೆಗಿರ್ತಾನೆ, ಯಾವಾಗಲೂ ಜೊತೆಗಿರ್ತಾನೆ. ಆದರೆ ವಿಮೂಢಾ ನಾನು ಪಶ್ಯಂತಿ, ಮೂರ್ಖರವನ್ನು ಕಾಣಲಿಕ್ಕಾಗೋದಿಲ್ಲ, ಆದರೆ ಪಶ್ಯಂತಿ ಜ್ಞಾನ ಚಕ್ಷುಷ, ಜ್ಞಾನದ ಕಣ್ಣಿದ್ದವರಿಗೆ ಅದು ಕಾಣುತ್ತೆ, ಬೇರೆಯವರಿಗೆ ಕಾಣೋದಿಲ್ಲ. ಈ ದೃಷ್ಟಿಯಲ್ಲಿ ಹಿಂದೆ ಹೇಳಿದೆ, ಬೆಂಕಿ ಉರಿತಾ ಇದೆ, ತಾಯಿ ಹತ್ರ ಹೋಗ್ತಾ ಮಗು, ತಾಯಿ ಏ ಉರಿತಾ ಇತ್ತ ಮಗು ಗೊತ್ತಿಲ್ಲ, ಅದು ತಿಳುವಳಿಕೆ ಇಲ್ಲ. ಓ ನೋಡು ಹೇಗೆ ಗೊತ್ತಿದೆ ಅದು, ಹೇಗೆ ಪಶ್ಯಂತಿ ಜ್ಞಾನ ಚಕ್ಷುಷ, ಬರೀ ಕಣ್ಣಿಗೆ ಇಬ್ಬರಿಗೂ ಕಾಣುತ್ತೆ, ಆದರೆ ಜ್ಞಾನ ಇದ್ದವರಿಗೆ ಮುಂದಿನ ಎಫೆಕ್ಟ್ ಏನಂತೂ ಗೊತ್ತಾಗುತ್ತೆ. ಹರಟಿ ಹೊಡಿತಾ ಕೂತಿರ್ತಾರೆ ಬಸ್ನೊಳಗೆ, ಬ್ರೇಕ್ ಫೇಲ್ ಆಗಿಬಿಟ್ಟಿದೆ, ಹಾಡೇಳ್ತಾ ಇರ್ತಾರೆ ಪಾಪ, ಡ್ರೈವರ್ ಟೆನ್ಷನ್ ನೋಡಿ ಒದ್ದಾಡ್ತಿರ್ತಾರೆ ಪಾಪ, ಯಾಕೆ ಅಂತ ಕೇಳಿದರೆ ಬ್ರೇಕ್ ಇಲ್ಲ, ಏ ಬಡಾಯ ಅಂತ ಕೇಳ್ತಾರೆ, ಪರವಾಗಿಲ್ಲ ಬಿಡಾಯ ಅಂತ ಹೇಳಿದರೆ ಬ್ರೇಕರ್ ಏನು ಗೊತ್ತೇನ್ರಿ ನಿಮಗೆ ತಿಳಿದ್ರೆ ಗೊತ್ತಾಗಬೇಕು, ಆ ಬ್ರೇಕರ್ ಅರ್ಥ ಗೊತ್ತಿದ್ರೆ ಬಿಡಾಯ ಪರವಾಗಿಲ್ಲ ಅಂತ ಯಾರು ಹೇಳ್ತಾರಾ, ಬೇಕಿಲ್ಲ ಬಿಡಾಯ ಕಾರ್ ಅಂತ, ಬೇಕಿಲ್ಲ ಸಾರ್ ಅಂದರೆ ಪರವಾಗಿಲ್ಲ ಹೋಗೋಣ ಅಂತ, ಬಣ್ಣ ಇಲ್ಲ ಅಂದರೆ ಪರವಾಗಿಲ್ಲ, ಬಣ್ಣ ಇಲ್ಲ ಅಂದರೆ ಬಣ್ಣ ಹೋಗಿದ್ರೆ ಪರವಾಗಿಲ್ಲ, ಆದರೆ ಬ್ರೇಕ್ ಇಲ್ಲ ಅಂದರೆ ಯಾರು ಕೊಡ್ತಾನೆ ಮತ್ತೆ. ಇವತ್ತು ನಮ್ಮ ಜೀವನದಲ್ಲಿ ಜ್ಞಾನ ಚಕ್ಷುಷ, ಅವನು ತಕ್ಷಣ ನೋಡ್ತಾನೆ ಓ ಭಾರಿ ಡೇಂಜರ್ ಅಂತ ತಕ್ಷಣ ಗೊತ್ತಾಗಿಬಿಡುತ್ತೆ. ಆ ವಿವೇಕ ಅವನಿಗೆ ಹೇಗೆ ಇದೆಯೋ ನಮಗೆ ಹಾಗೆ ಪ್ರತಿ ಹಂತದಲ್ಲೂ ವಿವೇಕ ಇದ್ದರೆ ಆಗ ಸಾಧನೆ ಮಾಡಲಿಕ್ಕೆ ಬರುತ್ತೆ, ಮಾಡಲಿಕ್ಕೆ ಬರೋದಿಲ್ಲ. ಪಶ್ಯಂತಿ ಜ್ಞಾನ ಚಕ್ಷುಷ, ಆದರೆ ಜ್ಞಾನ ಚಕ್ಷು ಸುಮ್ಮನೆ ಬರೋದಿಲ್ಲ, ಯತಂತೋ ಯೋಗಿನಶ್ಚೈನಂ, ಭಾರಿ ಪ್ರಯತ್ನ ಪಡಬೇಕದು, ಜ್ಞಾನದ ಕಣ್ಣಿಗೆ ಸಾಮಾನ್ಯ ಪ್ರಯತ್ನದಿಂದ ಸಿಗೋದಿಲ್ಲ, ಭಾರಿ ಜ್ಞಾನ ತುಂಬ ದೊಡ್ಡದಾದ್ದರಿಂದ ತುಂಬ ಶ್ರಮ ಪಡಬೇಕು ನಾವು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕೆ ಸಮನಾದಂಥ ಪವಿತ್ರ ವಸ್ತು ಜಗತ್ತಿನಲ್ಲಿಲ್ಲ, ಆದ್ದರಿಂದ ನಾವು ಮ್ಯಾಕ್ಸಿಮಮ್ ಎಫರ್ಟ್ಸ್ ಅದಕ್ಕೆ ಹಾಕ್ತೇವೆ. ಇವತ್ತು ನಾವು ಮ್ಯಾಕ್ಸಿಮಮ್ ಎಫರ್ಟ್ಸ್ ಆಗ್ತಾ ಇಲ್ಲ, ಮಿನಿಮಮ್ ಅಲ್ಲ ನೋ ಎಫರ್ಟ್ಸ್, ಅಕಸ್ಮಾತ್ ಬಂದರೆ ಬರಲಿ ಅಂತ ಕೆಲವರಂತೂ ವಯಸ್ಸಾದ್ಮೇಲೆ ಬರುತ್ತೆ ಅಂದ್ಬಿಡ್ತಾರೆ ಪಾಪ, ವಯಸ್ಸಾದ್ಮೇಲೆ ಅದೇ ಬರುತ್ತೆ ಅರಳು ಮರಳು ಬರುತ್ತೆ ಹೊರತು ಜ್ಞಾನ ಬರೋದಿಲ್ಲ, ಇರೋ ಭೂಲೋಕದ ಜ್ಞಾನನೂ ಹೋಗಿಬಿಡುತ್ತೆ ಹೊರತು ಏನು ಜ್ಞಾನ ಬರೋದಿಲ್ಲ, ಗುರುತು ಹಿಡಿಲಕ್ಕಾಗೋದಿಲ್ಲ ಕೊನೆಗೆ. ಯಾರು ಬಂದರೆ ನೋಡ್ತಾರೆ ಎಷ್ಟೋ ಅಂದ್ರೆ ಗೊತ್ತಾ, ಯಾರು ಬಂದಾರೆ ಅಂದರೆ ಯಾರು ಅಂತ ಕೇಳ್ತಾರೆ, ಯಾರೋ ಬಂದರೆ ಯಾರು ಅವರಲ್ಲೇ ಅಂತ ಹೇಳ್ಬಿಡ್ತಾನೆ ಪಾಪ, ಗುರುತಿಸ್ಲಿಕ್ಕಾಗೋದಿಲ್ಲ ಏನು ಜ್ಞಾನ ಬರುತ್ತೆ. ಹಾಗೆಲ್ಲ ಜ್ಞಾನ ಬರೋದಿಲ್ಲ, ತುಂಬಾ ಕಷ್ಟ ಪಡ್ಬೇಕು. ಯತಂತೋ ಯೋಗಿನಶ್ಚೈನಂ, ತುಂಬಾ ಪ್ರಯತ್ನ ಪಟ್ಟರೆ ಮಾತ್ರ ಭಗವಂತ ಕಾಣ್ತಾನೆ. ಆಗ ನಮಗೆ ಯಾತಕ್ಕೆ ಜ್ಞಾನಿಗಳು ಅಡವಿಗೆ ಹೋಗಿ ತಪಸ್ಸು ಮಾಡಿ ಚಳಿ ಮಳೆ ಎಷ್ಟೆಷ್ಟು ತ್ಯಾಗ, ಅವಳು ರಾತ್ರಿ ಅಧ್ಯಯನ, ಎಲ್ಲ ಆಶಾಮಿಷಗಳನ್ನು ಬಿಟ್ಟು ಜೀವನದ ಕನಿಷ್ಠ ಸೌಲಭ್ಯಗಳು ಇಲ್ಲದೇನೆ ಯಾತಕ್ಕೆ ಬದುಕ್ತಾ ಇದ್ರು ಅವರು ಅಂತ ಕೇಳಿದರೆ, ಇದ್ದ ದೊಡ್ಡ ಗುರಿ ಇದ್ದಿದ್ದರ ಫಲ ಬದುಕ್ತಾ ಇತ್ತು. ಇದಕ್ಕೆ ಭಗವಂತ ಇಷ್ಟೆಲ್ಲ ಕೊಡ್ತೇನೆ ಅರ್ಜುನ, ನಾನು ತಿಳ್ಕೊಳ್ಳೋದಕ್ಕೆ ಎಷ್ಟು ದಾರಿಗಳುಂಟೋ ಗೊತ್ತಾ ನೋಡು. ನಾನು ಇವತ್ತು ಜಗತ್ತಿನಲ್ಲಿ ಏನು ಬೆಳಕು ಕಾಣುತ್ತೆ, ನನ್ನಿಂದ ಬರ್ತಾ ಇದೆ ಬೆಳಕು. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ, ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಇವತ್ತು ಬೆಳಕಿಲ್ಲದೆ ನಾನು ಬದುಕಲು ಸಾಧ್ಯ ಇಲ್ಲ. ಬೆಳಕಿನ ಮೂಲಗಳು ಮೂರು, ಸೂರ್ಯ ಚಂದ್ರ ಅಗ್ನಿ. ಆ ಮೂರು ನನ್ನನ್ನು ಅವಲಂಬಿಸಿವೆ, ಸ್ವಂತ ಕೊಡೋ ಶಕ್ತಿ ಅವಕ್ಕಿಲ್ಲ. ಮನೆಗೆ ಅವನು ಬರ್ತಾನೆ, ಬಾಗಿಲಾಗ ಹೋಗ್ತಾನೆ, ಲೈಟ್ ಬಿಲ್ ಅದ ಕರೆಂಟ್ನವ್ರು ಅಂತ ಕೇಳಿದ ತಕ್ಕ ಬಾಗಿಲು ತೆಗಿತಾನೆ ಬಾರಾಯ ಅಂತೇಳಿ. ಎಲ್ಲಿ ಕಟ್ ಮಾಡಿಬಿಡ್ತಾನಂತ ಭಯ, ಅವನೇನು ಕರೆಂಟ್ ಕೊಡೋದಿಲ್ಲ, ಪ್ರತಿನಿಧಿ ಅವನು ಅಷ್ಟೇನೆ ಪ್ರತಿನಿಧಿ. ಆ ರಿಪೋರ್ಟ್ ಕೊಟ್ಟ ಅಂದ್ರೆ ಕತೆ ಮುಗಿದೋಯ್ತು. ಅರ್ಥ ಮಾಡಿಕೊಂಡ್ರೆ ಅವನು ಬೆಳಕು ಕೊಡುವವನು, ಬೆಳಕು ಆಟೋಮೆಟಿಕ್ ಬರುತ್ತೆ ಜಗತ್ತನ್ನ ಯಾರು ಹೇಳ್ತಾರೆ ಇವತ್ತಿನ ದಿವಸ? ಬೆಳಕು ಆಟೋಮೆಟಿಕ್ಕಾಗಿ ಎಂದೆಂದೂ ಬರೋದಿಲ್ಲ, ಅದಕ್ಕೊಂದು ಮೂಲ ಬೇಕು. ಆ ಮೂಲಕ್ಕೆ ಮೂಲ, ಅದಕ್ಕೊಂದು ಮೂಲ, ಕೊನೆಯ ಎಂಡಲ್ಲಿ ನಾರಾಯಣ ದೇವರಲ್ಲಿ ಎಂಡಾಗಬೇಕು. ಆದ್ದರಿಂದ ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ, ಪರವಾತ ಸಣ್ಣ ಪುಟ್ಟ ಬೆಳಕಿನ ಎಕ್ಸಾಂಪಲ್ ಕೊಡಕ್ಕೆ ಹೋಗೋದೇ ಇಲ್ಲ. ಅಖಿಲಂ ವ್ಯಾಭಾಸತೆ, ವಿಶ್ವವನ್ನು ಬೆಳಗ್ತಕ್ಕಂಥ ಸೂರ್ಯ ಎಷ್ಟು ಪ್ರಕಾಶಮಾನನಾಗಿರಬೇಕು, ಆಶ್ಚರ್ಯ. ಅವನ ಸ್ವಂತ ಬೆಳಕಲ್ಲ, ನನ್ನ ಬೆಳಕು ಅಂತ ಹೇಳಿದ. ಇನ್ನು ಸಣ್ಣ ಪುಟ್ಟ ಬೆಳಕೆಲ್ಲ ಮುಗಿದೋಯ್ತಾನೆ. ಸಣ್ಣ ಪುಟ್ಟ ದೇವ್ರ ದೀಪ ಯಾಕೆ ಯಾಕೆ ಚಿಡ್ತೇವೆ ಗೊತ್ತೇನು? ನಾವು ಬೆಳಕು ಕೊಡಬವನಿಗೆ ನಾವು ಬೆಳಕಿನ ಪೂಜೆ ಅದು. ಬೆಳಕು ಕೊಡ್ತಾನೆ ಪರಮಾತ್ಮ, ಅದಕ್ಕೆ ನಾವು ಬೆಳಕಿನ ಆರಾಧನೆ ಮಾಡ್ತಾ ಇದ್ದೆ. ಇದು ನಮಗೆ ಗೊತ್ತಾದರೆ ದೇವ್ರ ದೀಪ ಹಚ್ಚಿಡೋದು ಯಾತಕ್ಕೆ? ಹಚ್ಚಿಟ್ಟೋರಿಗೆ ಗೊತ್ತು, ಉಳಿದವರಿಗೆ ನಾವೆಲ್ಲ ಹಚ್ಚಿಡ್ತೇವೆ ಅಂತ ಕೇಳ ಬೋದೋಯ್ತಾನೆ. ಎಷ್ಟೋ ಜನ ಹಚ್ಚಿಡೋದೇ ಇಲ್ಲ, ಎಷ್ಟೋ ಜನ ಹಚ್ಚಿಕೊಳ್ಳೋದಿಲ್ಲ, ಬೂದಿಗಡ್ಡೆ ಹಚ್ಚಿಟ್ಟು ಮತ್ತೆ ಆರಿಸಿಬಿಡ್ತಾರಲ್ಲ, ಮತ್ತೆ ದೇವ್ರಿಗೆ ವೇಸ್ಟ್, ನಡೆದಿಸಿ ಮತ್ತೆ ಹಚ್ಚಿದ್ರಾಯ್ತಲ್ಲ. ಈ ರೀತಿ ದೇವ್ರ ದೀಪ ಅಲ್ಲ, ದೇವ್ರ ದೇವ್ ವೇಸ್ಟ್ ಅಂತ ಕೆಲವರಿಗೆ ವೇಸ್ಟ್. ಅಷ್ಟು ಕೊಡೋ ಪರಮಾತ್ಮನಿಗೆ ಇದು ಯಾವ ಲೆಕ್ಕ? ಇದು ಒಂದು ಎಷ್ಟೋ ಸತ್ತು ದೇವ್ರ ಒಂದು ದೀಪ ಹಚ್ಚಿದ್ರೆ ಇಮ್ಮಿಡಿಯೇಟ್ ಅನುಕೂಲ ಏನು ಗೊತ್ತೇನು? ಕರೆಂಟ್ ನಂಬ್ಕೊಂಡಿರ್ತಾರೆ, ಕರೆಂಟ್ ಹೋಗಿಬಿಡುತ್ತೆ. ದೇವ್ರ ದೀಪ ಎಷ್ಟು ಉಪಯೋಗ ಬರುತ್ತೆ ನೋಡಿದ್ರೆ ಆ ಮ್ಯಾಚ್ ಬ್ಯಾಸ್ ಕರೀತಾನೆ. ಆದರೆ ದೇವ್ರ ದೀಪ ಇದ್ದು ಬಿಟ್ಟರೆ ನಿಶ್ಚಿತ ಮನೆಯಲ್ಲಿ ಏನು ಕಾಣದೇವರು ಪರವಾಗಿಲ್ಲ, ದೇವ್ರು ಕಾಣಬೇಕು ಅಂತ ಅರ್ಥ. ಎರಡು ಕಾರಣ, ದೇವರು ಕಾಣಬೇಕು, ಆ ಬೆಳಕು ನಂಬಿ ಬರಬೇಕು, ದೇವರಿಂದ ಬೆಳಕು ಬರಬೇಕು, ದೇವರ ಮನೆಯ ಬೆಳಕು ಅಂತಾನೆ ಅದಕ್ಕೆ ಹೆಸರು. ಈ ಮಾತು ಅರ್ಥ ಮಾಡಿ, ನಂದಾದೀಪದ ಕಾನ್ಸೆಪ್ಟೇ ಇದರಲ್ಲಿ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ, ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಚಂದ್ರನಲ್ಲಿ ಯಾವುದಿದೆ ಎಲ್ಲ ತೇಜಸ್ಸು ನನ್ನ, ಮಾಮಕಂ ಅಂತ ಹೇಳ್ಬೇಕಾದ್ರೆ ಎರಡರ್ಥ. ಧೃತರಾಷ್ಟ್ರ ಕೇಳ್ತಾನೆ ಮಾಮಕ ಪಾಂಡವಾಶ್ಚೈವ ಅಂತೇಳಿ, ಆ ಮಾಮಕ ಅರ್ಥ ಅಭಿಮಾನ ಅಷ್ಟೇ, ಬರೀ ದುರಭಿಮಾನ. ತನ್ನ ಮಾತೇ ಕೇಳೋದಿಲ್ಲ, ತಗೊಂಡು ಏನು ಮಾಡಬೇಕು, ಮಾಮಕ ಮಾಮಕ ಏನು ಉಪಯೋಗ ಅದಕ್ಕೆ? ಆ ರೀತಿ ಮಾಮಕತ್ವ ಉಪಯೋಗ ಇಲ್ಲ. ಪರಮಾತ್ಮ ಮಾಮಕಂ ಅಂದರೆ ನನ್ನ ಅಧೀನದಲ್ಲಿದೆ ಅಂತ ಹೇಳ್ತಾರೆ, ನನ್ನ ಅಧೀನದಲ್ಲಿದೆ ನನ್ನದು ಅಂತ ಹೇಳಿದಾಗ ಎಷ್ಟು ಹಕ್ಕಿದೆ ಅದರ ಮೇಲೆ. ಪರಮಾತ್ಮ ಹಕ್ಕುದಾರನಾಗಿ ಮಾತಾಡ್ತಾ ಇದೆ, ಇದು ನನ್ನ ಸೈಟು ನನ್ನ ಮನೆ ಅಂತ ಹೇಳಬೇಕಾದ್ರೆ ಎಲ್ಲರೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಸರಿಯಾಗಿ ಹೆಸರಿದ್ರೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಮಾಮಕಂ ಅನ್ನೋ ಮಾತಿನಲ್ಲಿ ಸಂಪೂರ್ಣ ಪರಮಾತ್ಮ ತನ್ನ ಸ್ವಾಮಿತ್ವವನ್ನು ನಿರೂಪಣೆ ಮಾಡಿ ಹೇಳುತ್ತಾನೆ. ಚಂದ್ರನಲ್ಲಿ ಆಗಲಿ ಅಗ್ನಿಯಲ್ಲಾಗಲಿ ಒಂದಲ್ಲ ಒಂದು ನಾವು ಟಚ್ ಮಾಡಲೇಬೇಕು. ಮತ್ತೆ ಕುರುಡ ಏನು ಹೇಳ್ಬೋದು, ನನಗೆ ಸೂರ್ಯ ಬೇಕಾಗಿಲ್ಲ ಬಿಡ, ಯಾವ ಕಣ್ಣೇ ಕಾಣೋದಿಲ್ಲ, ಬೆಳಕಿಲ್ಲ, ಅಗ್ನಿ ಅಂತೂ ಬೇಕಲ್ಲ, ತಿನ್ನಕ್ಕಂತೂ ಬೇಕಲ್ಲ, ಕೊನೆ ಪಕ್ಷವನ್ನು ಊಟ ಅಂತೂ ಮಾಡಬೇಕಲ್ಲ, ಬೇಯಿಸಿದ ಅಗ್ನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲವಲ್ಲ. ಅದಕ್ಕೋಸ್ಕರ ಏನು ಬೇಕು ಮತ್ತೆ? ಪುನಃ ನಮಗೆ ದೇವರು ಬೇಕೇ ಬೇಕು, ದೇವರನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹೆಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಮಧ್ವಾಚಾರ್ಯರು ಸೂರ್ಯನ ಪ್ರಕಾಶ ಬಂದಾಗ ತುಂಬ ಮಾಹಿತಿ ಕೊಡ್ತಾರೆ. ಸೂರ್ಯನಲ್ಲಿ ಅನೇಕ ಬಗೆಯ ಕಿರಣಗಳಿವೆ ಅಂತ ಹೇಳ್ತಾರೆ. ನಾವು ಕೆಲವು ರೇಸ್ ಹೇಳ್ತೇವೆ ನೋಡಿ, ಅಲ್ಟ್ರಾ ವೈಲೆಟ್ ರೇಸು, ಆರ್ ಎ ಸೀರಿಯಸ್ ಅಂತ ಹೇಳೋದಿಲ್ಲ. ಅಲ್ಲಿ ಆಚಾರ ಹೇಳ್ತಾರೆ ಸೂರ್ಯನಲ್ಲಿ ವಿಚಿತ್ರವಾದ ಶಕ್ತಿಯ ಕಿರಣಗಳಿವೆ. ಕೆಲವು ಕಿರಣಗಳು ಏನು ಗೊತ್ತೇನು? ಪ್ರಕಾಶಿನಿ ಅಷ್ಟೇ, ಬೆಳಕು ಕೊಡತಕ್ಕಂಥ ಕಿರಣ ಇದೆ, ಬರೀ ಬೆಳಕು ಕೊಡುತ್ತೆ. ಕೆಲವು ತಾಪಿನಿ ಅಂತ ಹೇಳ್ತಾರೆ, ಸುಡತಕ್ಕಂಥ ಶಕ್ತಿ, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತೇವಲ್ಲ ಆ ಟೈಪ್ ರೇಸ್ ಇದೆ. ಕೆಲವು ರೇಸ್ಗಳು ಎಂಥದ್ದು ಪಾಚಿನಿ ಅಂತ ಕರೀತಾರೆ. ಆ ರೇಸ್ ಬಿದ್ದಾಗ ಗಿಡಗಳಲ್ಲಿ ಇದು ತಯಾರಾಗುತ್ತೆ, ಆಹಾರ ತಯಾರಾಗುತ್ತೆ, ಆ ಬಣ್ಣ ಬದಲಾಗುತ್ತೆ. ಆ ಶಕ್ತಿ ಎಲ್ಲಿಂದ ಬಂತು? ಸೂರ್ಯದ ಶಕ್ತಿ ಇಟ್ಟಿದ್ದಾನೆ. ಇದೊಂದು ಶೋಷಿಣಿ, ಮಳೆ ದಿನ ನಡೀತಾನೆ ಸೂರ್ಯ, ಆ ರೇಸೇ ಬೇರೆ. ಈ ದಕ್ಷಿಣಾಯನದಲ್ಲಿ ರೇಸ್ ಇದೆಯಲ್ಲ, ಆ ರೇಸು ಮಳೆ ನಡೆಸು, ನೀರನ್ನು ನಡೆಯೋದಿಲ್ಲ ಹೊರಗಡೆಗೆ. ಉತ್ತರಾಯಣದ ರೇಸ್ ಮೇಲೆ ಇಡಿತಾರೆ, ಅದಕ್ಕೆ ಉತ್ತರಾಯಣದ ರೇಸ್ ಎಲ್ಲ ನೀರನ್ನು ಸಕ್ ಮಾಡತಕ್ಕಂಥ ರೇಸ್, ದಕ್ಷಿಣಾಯನ ರೇಸ್ ಅಲ್ಲಿ ನೀರನ್ನು ರಿಲೀಸ್ ಮಾಡತಕ್ಕಂಥ ರೇಸ್. ಒಂದು ಸ್ವಿಚ್ ಹಾಕಿದ್ರೆ ಮೇಲೆ ಹೋಗಿ ಒಂದು ತಂಪು ಹಾಕ್ತಾನೆ, ಮೇಲಕ್ಕೆ ಹೋಗುತ್ತೆ, ಇನ್ನೊಂದು ಹಾಕ್ತಾನೆ ಕೆಳಗೆ ಇಳಿಯುತ್ತೆ. ಆ ಟೈಪ್ ಆನ್ ಬೇರೆ ಆಫ್ ಬೇರೆ, ದಕ್ಷಿಣಾಯನ ರಶ್ಮಿಗಳೇ ಬೇರೆ, ಈ ರಶ್ಮಿಗಳೇ ಬೇರೆ. ಸೊ ಎಷ್ಟು ಬಗೆಯ ಕಿರಣಗಳಿವೆ ಅಂತ ವಿಶ್ಲೇಷಣೆ ಮಾಡಿಬಿಟ್ರೆ ನಾವು ಬೆಳಕಿಗಷ್ಟೇ ಸೂರ್ಯ ಅಂತ ತಿಳ್ಕೊಂಡಿದ್ದೇವಲ್ಲ. ಸೈನ್ಸ್ ಜಾಸ್ತಿ ಹೇಳಿತ್ತು, ಫಿಲಾಸಫಿ ಇನ್ನೂ ಜಾಸ್ತಿ ಹೇಳಿತ್ತು, ಆದರೆ ಕೊನೆಗೆ ಹೇಳ್ತಾ ಇದೆ ಅದೆಲ್ಲ ದೇವರ ಅಧೀನದಲ್ಲಿದೆ. ಚಂದ್ರನಿಗೂ ನಮ್ಮ ಸಸ್ಯಕ್ಕೂ ಸಂಬಂಧ ಇದೆ. ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹಮೋಜಚ ಉಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ. ಚಂದ್ರನ ಬೆಳಕಿನಿಂದ ನಾವು ಸಸ್ಯಗಳನ್ನು, ಸಸ್ಯಗಳಿಗೂ ಚಂದ್ರನ ಬೆಳಕಿಗೂ ನೇರ ಸಂಬಂಧ ಉಂಟು. ಆದ್ದರಿಂದ ಅದಕ್ಕೆ ವನಸ್ಪತೀಶ ಅಂತ ಚಂದ್ರನಿಗೆ ಹೆಸರು, ವನಸ್ಪತಿಗಳ ಒಡೆಯ ಅಂತಲೇ ಚಂದ್ರನಿಗೆ ಶಾಸ್ತ್ರಗಳು ಕರೆದಿರೋದು. ಆ ಚಂದ್ರನ ಬೆಳಕಿಗೆ ತನ್ನದೇ ಆದ ಒಂದು ವಿಶೇಷ ಸಾಮರ್ಥ್ಯ ಇದೆ. ಅದರಲ್ಲಿ ಆ ಸಾಮರ್ಥ್ಯ ಕೊಟ್ಟವನು ನಾನೇ. ಮೊದಲು ಚಂದ್ರನ ಪ್ರಸ್ತಾಪ ಮಾಡಿದ, ಬೆಳಕಿಗೋಸ್ಕರ ಮಾಡಿದ. ಈ ಪ್ರಸ್ತಾಪ ಮಾಡ್ತಾನೆ, ನಾನು ಪುಷ್ಪಾಮಿ ಚೌಷಧಿ ಸರ್ವಾಹ ಸೋಮೋಭೂತ್ವ ರಸಾತ್ಮ. ಒಬ್ಬೇ ಚಂದ್ರನ ಎರಡು ರೋಲ್ಗಳದು, ಆ ರೋಲ್ ಬೇರೆ ಈ ರೋಲ್ ಬೇರೆ. ಆದರೆ ಎಲ್ಲದಕ್ಕೂ ನಾನೇ ಕಾರಣ. ಮತ್ತೆ ಚಂದ್ರನ ಈ ಪ್ರಕಾಶ ಬರಲಿಕ್ಕೂ ನಾನು ಕಾರಣ, ಚಂದ್ರನ ಆ ಕೆಲಸ ಮಾಡೋಕ್ಕೂ ನಾನು ಕಾರಣ. ಹಿಂದೆ ಹೇಳಲಿಲ್ಲ, ಫ್ರಿಜ್ ವರ್ಕ್ ಮಾಡೋಕ್ಕೂ ಕರೆಂಟ್ ಕಾರಣ, ಮಿಕ್ಸರ್ ವರ್ಕ್ ಮಾಡೋಕ್ಕೂ ಕರೆಂಟ್ ಕಾರಣ, ವಾಷಿಂಗ್ ಮಿಷಿನ್ಗೂ ಕರೆಂಟ್ ಕಾರಣ. ಹೇಗನೋ ಪ್ರತಿಯೊಂದು ಕರೆಂಟ್ ಎಷ್ಟು ವಿವಿಧವಾದಂತಹ ಸಾಮರ್ಥ್ಯವನ್ನು ಹೊಂದಿದೆಯಲ್ಲ, ನಾನು ಆ ಕೆಲಸವನ್ನು ಮಾಡ್ತೇನೆ. ಇನ್ನು ಮುಂದುವರಿಸಿ ಅರ್ಜುನ, ಇದು ರೀತಿಮಿತಿಗಳಲ್ಲ, ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ನಾನು ಕೆಲಸ ಮಾಡ್ತೇನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಸಂ. ಪ್ರಾಣಿಗಳ ದೇಹದ ಒಳಗೆ ನಾನು ನಿಂತು ಅವರು ತಿಂದ ಅನ್ನವನ್ನು ನಾನು ಜೀರ್ಣ ಮಾಡ್ತೇನೆ. ಜೀರ್ಣ ಮಾಡ್ತೇನೆ ಅಂದರೆ ಬರೀ ಜೀರ್ಣ ಮಾಡ್ತೇನೆ ಅಂತ ಅಷ್ಟೇ ಅರ್ಥ ಅಲ್ಲ, ಜೀರ್ಣ ಮಾಡಿ ಆಯಾ ಜಾಗ ಕಳಿಸ್ತೇನೆ ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಸಾಲ್ಟ್ ಔಟ್ ಮಾಡ್ತಾರೆ ನೋಡಿದ್ರೆ, ಅಷ್ಟು ನಮಗೆ ಗೊತ್ತು. ಹೊಟ್ಟೆಯಲ್ಲಿ ಪರಮಾತ್ಮ ಸಾಲ್ಟ್ ಔಟ್ ಮಾಡ್ತಾನೆ ಅದನ್ನು. ಆಮೇಲೆ ಎಲ್ಲೆಲ್ಲಿ ಹೋಗಬೇಕದು? ಕಣ್ಣಿಗೆ ಔಷಧಿ, ತಲೆ ಔಷಧಿ ತಗೋತಾನೆ, ತಲೆ ಮುಟ್ಬೇಕಲ್ಲ. ಅದೀಗ ತಲೆ ಹಚ್ಕೋಬೋದಿಲ್ಲ, ಗುಡಿಗೆನ ಪುಡಿ ಮಾಡಿ ತಲೆ ಹಚ್ಕೋಬೋದ, ಹೊಟ್ಟೆ ನುಂಗ್ತಾನೆ, ಅಲ್ಲಿಗೆ ರಿಲೀಸ್ ಆಗುತ್ತೆ. ಈ ಹೆಂಗೆ ಹೋಗಬೇಕು ಮ್ಯಾಜಿಕ್? ಇದು ಒಂದು, ಇದನ್ನು ಡಾಕ್ಟ್ರು ಮಾಡೋದಿಲ್ಲ, ಹೋಗುತ್ತೆ ಅಂತ ಡಾಕ್ಟ್ರಿಗ೿ ಗೊತ್ತಷ್ಟೇನೆ. ಹೋಗ್ಸೋ ಶಕ್ತಿ ವೈದ್ಯನಿಗಿಲ್ಲ. ಅದೇ ನಾನೇ ಮಾಡಿ, ಈ ನಾಟ್ ರೆಸ್ಪಾಂಡಿಂಗ್ ಅಂದ್ರೆ ಮುಗಿದೋಯ್ತು. ಇದು ರೆಸ್ಪಾಂಡಿಂಗ್, ಈ ನಾಟ್ ರೆಸ್ಪಾಂಡಿಂಗ್ ಅಂತ ಹೇಳ್ತಾರೆ. ರೋಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಲ್ಲ ದೇವ್ ರೆಸ್ಪಾಂಡ್ ಮಾಡಿಸ್ತಾ ಇಲ್ಲ ಅದನ್ನು ಹೇಳಬೇಕು. ರೆಸ್ಪಾಂಡ್ ಮಾಡೋ ಶಕ್ತಿ ಯಾವಾಗ ರೆಸ್ಪಾಂಡ್ ಮಾಡ್ತಿದ್ದ ಅವನು? ರೆಸ್ಪಾಂಡ್ ಮಾಡಿಸ್ತಾ ಇಲ್ಲ ದೇವರು. ಕತೆ ಮುಗಿತಾರೆ. ರೆಸ್ಪಾಂಡ್ ಮಾಡಿಸಿದ್ರೆ ಇಮಿಡಿಯೇಟ್ ಬರೋದು. ಆ ಮಾಡಿಸೋದು ಯಾರು? ಅದಕ್ಕೆ ಸ್ವಲ್ಪ ಪಚಾಮಿ ಅಂತ ಪದಕ್ಕೆ ಬರೀ ಜೀರ್ಣ ಮಾಡ್ತೇನೆ ಅರ್ಥ ಅಲ್ಲ, ಜೀರ್ಣ ಮಾಡಿ ಅದಕ್ಕೆ ತಲುಪಿಸ್ತೇನೆ, ಅದಕ್ಕೆ ಪ್ರಾಣಾಪಾನ ಅಂತ ಕರೆದಿ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ವ್ಯಾನ, ಐದು ರೂಪಗಳಿಂದ ವಾಯುದೇವರು ಏನಿದ್ದಾರೆ ಅವ್ರ ಮೂಲಕ ಕೆಲಸ ನಾನು ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ನುಂಗಬೇಕಾದ್ರೆ ನಾವು ಬಾಯಿಲಿಟ್ಟರೆ ನುಂಗ್ಲಕ್ಕಾಗೋದಿಲ್ಲ, ಅದಕ್ಕೆ ಪ್ರಾಣಶಕ್ತಿ ಇರಬೇಕು. ನುಂಗೋದೊಂದು ಶಕ್ತಿ ಅದು, ಒಂದು ಆಗ ಮಾತ್ರ ಸಾಧ್ಯ. ಆಮೇಲೆ ಜೀರ್ಣ ಆಗಬೇಕು. ಬಾಯಿಂದ ಹೊಟ್ಟೆಗೆ ಹೋಗಿದ್ದೆಲ್ಲ ಹೊಟ್ಟೆಯಿಂದ ಎಂಟೈರ್ ಬಾಡಿ ಶಿಫ್ಟ್ ಆಗಬೇಕು. ಅದು ಮತ್ತೆ ಪ್ರಾಣವಾಯುವಿನಿಂದನೇ ಆಗಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಪ್ರಾಣವಾಯುವಿನಿಂದನೇ ಆಗಬೇಕು. ಆ ರೀತಿ ಹೋಗಬೇಕಾದ್ರೆ ಆ ಮೆಥಡ್ ಇವತ್ತು ಯಾರಿಗೆ ಗೊತ್ತಿದೆ? ದೇವರು ಮಾತ್ರ ಮಾಡಿಸೋ ಶಕ್ತಿ. ಅಂದರೆ ಇವತ್ತು ವೈದ್ಯ ಹೇಳಿದ್ದು ಎಕ್ಸ್ಪ್ಲೇನ್ ಮಾಡುತ್ತಷ್ಟೇ, ಆದರೆ ಹೌ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೌ ಓನ್ಲಿ. ಆದರೆ ವೈ ಅಂತ ಪ್ರಶ್ನೆ ಬಂದರೆ ಗಾಡ್ ಅಂತ ಹೇಳಿದ್ರೆ ಹೋದರೆ ಉತ್ತರನೇ ಇಲ್ಲ, ಬೇರೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ನಾವೇನು ಮಾಡ್ತೀವಿ? ನಮಗೆ ಗೊತ್ತಿಲ್ಲ ಅಂತ ಹೇಳಿ ಕೊನೆಗೆ ಹೇಳಿದ್ರೆ ಗೊತ್ತಿಲ್ಲ. ಎಷ್ಟೋ ಸಲ ಆರೋಗ್ಯ ಸರಿ ಇಲ್ಲ, ಟೆಸ್ಟ್ ಮಾಡ್ತಾರೆ, ಕಾರಣ ಇನ್ನೂ ಗೊತ್ತಾಗಿಲ್ಲ, ಡಯಾಗ್ನೋಸ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಡಯಾಗ್ನೋಸ್ ಮಾಡೋದೇ ಇಷ್ಟು ತಡವಾಗೋದಾದರೆ ಇನ್ನು ಉಳಿದು ಪ್ರೋಸೆಸ್ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಆ ರೀತಿ ಮಾಡ್ತಕ್ಕಂಥ ಶಕ್ತಿ ಇವತ್ತು ಹೇಳಿದ್ರೆ ಕೈ ಕಾಲು ಹೋದರೆ 100% ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ದೇವರ ಶಕ್ತಿ ಇವ ನಮಗೆ ಗೊತ್ತಾಗ್ತದೆ. ಪ್ರತಿಯೊಂದು ಹಂತದಲ್ಲೂ ದೇವರು ಮಾಡೋದು ದೇವರು ಮಾಡಿದ್ದೇ ಹೊರತು ಬೇರೆ ಯಾವ ರೀತಿಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜನ ದೇವರ ಅರ್ಥ ಆಗದೆ ಹೋದರೂ ಕೂಡ ಹೇಳ್ತಾರೆ, ಯಾವುದೋ ಟೇಪ್ ರೆಕಾರ್ಡರ್ ತರ್ತಾರೆ, ಇಂಡಿಯಾ ನಮ್ಮ ಇಂಡಿಯನ್ ಬೇಕು ಕೇಳಿದೆ, ಫಾರಿನ್ ಟೈಪ್ ಇಲ್ಲ ಬಿಡ್ರಿ, ಆ ಫಿನಿಷಿಂಗ್ ಬರೋದಿಲ್ಲ ಇದಕ್ಕೆ ಅಂತ ಹೇಳಿ. ಅದ್ರ ನೋಡಿದ್ರೆ ಗೊತ್ತಾಗುತ್ತೆ, ತಕ್ಷಣ ನೋಡಿದ್ರೆ ಗೊತ್ತಾಗುತ್ತೆ, ಆ ಇದು ಬರೋದಿಲ್ಲ, ಇದು ಆ ಕ್ಲಾರಿಟಿ ಇಲ್ಲ. ನಮ್ಮಲ್ಲಿ ಇರುತ್ತಲ್ಲ ಟ್ಯಾಬ್ಲೆಟ್ ತಗೋತೀವಲ್ಲ ಇಂಡಿಯನ್ ಬೇಕು, ಮಾಡಿಬಿಟ್ರೆ ಕೈ ಗಾಯಾಗುತ್ತೆ ಹೊರತು ಪೇಪರ್ ಚುಚ್ಚೋದಿಲ್ಲ, ಆ ಥರ ಇರುತ್ತೆ. ಗೊತ್ತಿದ್ರೆ ಏ ಪಟಪಟ ಅಂತ ಇರುತ್ತೆ, ಅಥವಾ ಎಂಥ ಫಿನಿಷಿಂಗ್ ಟ್ಯಾಕ್ ಅಂತ ಹಾಕಿದ್ರು ಬರುತ್ತೆ. ಇವರು ಮನುಷ್ಯ ಎಷ್ಟು ಡಿಫ್ರೆನ್ಸ್ ಇದೆ ಲೆಕ್ಕ ಹಾಕಿ ನೋಡೋಣ. ಇಷ್ಟು ನಮ್ಮ ನಮ್ಮಲ್ಲಿ ವ್ಯತ್ಯಾಸ ಆಗ್ತಿರ್ಬೇಕಾದ್ರೆ ದೇವರು ಮಾಡಿದಂತೆ ಯಾರಿಗೆ ಮಾಡ್ಲಿಕ್ಕೆ ಬರುತ್ತೆ ಹೇಳಿ ನೋಡೋಣ. ಯಾರಿಗೂ ಸಾಧ್ಯ ಇಲ್ಲ. ಸೂರ್ಯನ ಬೆಳಕಿದೆ, ಕಮಲ ಪುಷ್ಪ ಇದೆ ಸರೋವರದೊಳಗೆ, ಹೂಗಳಿದೆ, ನೀವು 1000 ಲೈಟ್ ಹಾಕಿ ಅರಳೋದಿಲ್ಲ, ಹಾಗೆ ಇರುತ್ತೆ. ಸೂರ್ಯನ ಬೆಳಕಿನ ಬರೋದಕ್ಕೆ ಹಾಡು ಕೂತಿರುತ್ತಾರೆ. ಈ ಶಕ್ತಿ ಯಾವ ಲೈಟ್ಗೂ ಇಲ್ಲ, ಇನ್ನೂ ಜಾಸ್ತಿ ಹಾಕಿದ್ರೆ ಬಾಡಿ ಹೋಗ್ಬಿಡುತ್ತೆ ಅಷ್ಟೇ. ಪೂರ್ತಿ ಸುತ್ತ ಹೋಗುತ್ತೆ ಹೊರತು ಅದು ಅರಳೋದಿಲ್ಲ, ಅರಳು ಸಹಿತಿರೋ ಸೂರ್ಯನ ಬೆಳಕಿ ಮಾತ್ರ ಉಂಟು. ಆದ್ದರಿಂದ ಎಷ್ಟು ಭೇದದ ಪರಿಜ್ಞಾನ ಇದೆ ನೋಡಬೇಕು. ಜಡದಲ್ಲಿ ಭೇದ ಇದೆ ಅಂತ ಹೇಳೋದು ದೊಡ್ಡ ದೃಷ್ಟಾಂತ. ಎಲ್ಲ ಲೈಟ್ಗಳು ಲೈಟ್ಗಳೇ, ಸೂರ್ಯನ ಲೈಟು ಲೈಟೇನೆ. ಆ ಸೂರ್ಯನ ಲೈಟ್ಗಿರೋ ಶಕ್ತಿ ಬೇರೆ ಯಾವ ಲೈಟ್ಗಳಿಗೂ ಇಲ್ಲ. ಅದೇ ಸೂರ್ಯನ ಶಕ್ತಿ ವಿಚಿತ್ರ, ಈ ಕಪ್ಪು ಕಮಲ ಇರುತ್ತಲ್ಲ ಅವು ಬಾಡಿಬಿಡುತ್ತೆ. ರೇಸ್ಟಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಚಂದ್ರನ ಬೆಳಕಿ ಮಾತ್ರ ಅರಳುತ್ತೆ. ಜಡ ಭೇದ ಮಧ್ವಾಚಾರ ಎಳೆದೇ ಹೋಗಿದ್ದಿದ್ರೆ ಎಲ್ಲದಕ್ಕೆಲ್ಲ ಅಳಬೇಕಾಗಿತ್ತು, ಎಲ್ಲೆಲ್ಲ ಮುದುರಬೇಕಾಗಿತ್ತು. ಆ ರೇಸ್ನಲ್ಲಿ ಡಿಫ್ರೆನ್ಸ್ ಇಲ್ಲದೆ ಹೋಗಿದ್ದಿದ್ರೆ ಕಪ್ಪು ಕಮಲ ಸೂರ್ಯ ಬಂದಾಗ ಬಾಡಿ ಹೋಗುತ್ತೆ, ಬಿಡಿ ಕಮಲ ಕೆಂಪು ಕಮಲ ಅರಳುತ್ತೆ, ಚಂದ್ರ ಬೆಳಿಗ್ಗೆ ಕಪ್ಪು ಕಮಲ ಅರಳುತ್ತೆ, ಅದು ಬಾಡುತ್ತೆ. ಯಾತಕ್ಕೆ ರೇಸ್ನಲ್ಲಿ ಡಿಫ್ರೆನ್ಸ್ ಇದೆ? ಯಾರು ಹೇಳ್ತಾರೆ ಚಂದ್ರ ಬಂದಿದ್ದಾರೆ ಡಾಮ್ತ ಮಾಡ್ಕೊತ ಹೋಗ್ತಾರೆ ಅದ್ರ ಮುಂದೆ, ಸೂರ್ಯ ಹೇಳ್ತಾರೆ ಏನಿಲ್ಲ ರೇಸ್ಗೆ ಅಂತ ಸಾಮರ್ಥ್ಯ. ಇದನ್ನೆಲ್ಲ ಯೋಚನೆ ಮಾಡಿದರೆ ಎಷ್ಟು ವೈವಿಧ್ಯವನ್ನು ಭಗವಂತ ಇಟ್ಟಿದ್ದಾನೆ. ಇದನ್ನೆಲ್ಲದಕ್ಕೂ ಮೂಲ ಕಾರಣ ತಾನೇ ಅಂತ ಹೇಳ್ತಾ ಅರ್ಜುನ, ನನ್ನ ಶಕ್ತಿ ಎಷ್ಟು ಗೊತ್ತೇನು? ವೇದಶ್ಚ ಸರ್ವೈ ರಾಮೇವ ವೇದ್ಯ ವೇದಾಂತಕೃತ್ ವೇದವಿದೇವ ಚಾಹಂ. ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ನಾನೇನೆ. ಅದಕ್ಕೆ ಮೊದಲು ವೇದವಿತ್ತು ಅಂತ ಹೇಳಿದನಲ್ಲ, ಈಗ ಹೇಳ್ತಾನೆ ವೇದವನ್ನು ನನ್ನನ್ನು ತಿಳ್ಕೊಂಡ್ರೆ ವೇದ ತಿಳ್ಕೊಂಡವನಾಗ್ತಾನೆ. ಯಾತಕ್ಕೆ ಅಂದರೆ ಎಲ್ಲ ವೇದಗಳು ನನ್ನನ್ನೇ ಆದ್ದರಿಂದ, ಎಲ್ಲ ವೇದಗಳು ನನ್ನನ್ನೇ ಆದ್ದರಿಂದ. ಎಷ್ಟೊತ್ತದ ಬಸ್ ಇರುತ್ತೆ ಬೋರ್ಡ್ ಇರೋದಿಲ್ಲ, ಯಾರು ಕೇಳ್ತಾರೆ ಬಸ್ ಎಲ್ಲಿಗೆ ಹೋಗುತ್ತೆ? ನಮಗೆ ಗೊತ್ತಿಲ್ಲ. ನೀವು ಬಸ್ ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ಅವನಿಗೆ, ಇನ್ನು ವೇದ ಎಲ್ಲಿ ಹೇಳುತ್ತೆ ಏನು ಹೇಳುತ್ತೆ ಅಂತ ಎಷ್ಟು ಜನ ಗೊತ್ತಾಗಬೇಕಾದ್ರು. ಅದಕ್ಕೆ ವೇದಾಧ್ಯಯನ ಅಂದರೆ ಯಾಂತ್ರಿಕವಾದ ಅಧ್ಯಯನ ಅಲ್ಲ,
ಅರ್ಥಪೂರ್ವಕವಾದ ಅಧ್ಯಯನ ಆಗಬೇಕು. ಆಗ ಪ್ರತ್ಯಕ್ಷರ ಪ್ರತಿಪದದಿಂದ ಸ್ವರಾದಿಗಳಿಂದ ಕೂಡ ಭಗವಂತನೇ ವೇದ್ಯ. ಈ ವೇದ ಓದುವವರಿಗೆ ಭಗವಂತ ಹಾಕಿಕೊಟ್ಟ ಮಾರ್ಗದರ್ಶನ ಇದು. ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ, ಸಕಲ ವೇದಗಳಿಂದ ನಾನೊಬ್ಬನೇ ವೇದ್ಯನಾದವನು. ನನ್ನ ಅಖಿಲಾಮ್ನಾಯಿಕ ವೇದ್ಯೋಹರಿ ಎನ್ನುವ ಮಾತಿನ ಅರ್ಥನೇ. ಬೇರೆ ದೇವತೆಗಳನ್ನು ಹೇಳುತ್ತೆ ಇಲ್ಲ ಅಂತಲ್ಲ, ಕೆಲವು ಕೆಲವು ಮಾತ್ರ. ಎಲ್ಲ ವೇದಗಳು ಪ್ರತಿಕಾರದಲ್ಲಿ ಹೇಳಿದ ನಾರಾಯಣನ ಮಾತ್ರ, ಕೃಷ್ಣನನ್ನು ಮಾತ್ರ. ಆ ವೇದವಲ್ಲವನು ನಾನು, ವೇದವಿತ್ತಾಗ್ತಾನೆ. ಆದರೆ ಎಷ್ಟು ವೇದವನ್ನು ತಿಳ್ಕೊಂಡ್ರೂ ಕೂಡ ದೇವರಂತೆ ವೇದ ತಿಳಿದವರಿಲ್ಲ. ವೇದಾಂತ ಕೃತ್ ವೇದ ವಿದೇವ ಚಾಹಂ, ವೇದಾಂತ ಬರೆದವನು ನಾನು, ವೇದಗಳನ್ನು ಬಲ್ಲವನು ನಾನು. ಹಿಂದೆ ಹೇಳಿದ್ದೇನೆ, ಇಲ್ಲಿ ವೇದಾಂತ ಅಂಬುದಕ್ಕೆ ತುಂಬಾ ಜನ ಉಪನಿಷತ್ತು ಅಂತ ಅರ್ಥ ಮಾಡಿಬಿಡ್ತಾರೆ. ವೇದಾಂತ ಕೃತ್ ಅಂದ್ರೆ ಉಪನಿಷತ್ ಬರೆದವನು ಅರ್ಥನೇ, ಉಪನಿಷತ್ ಬರೆದಿದ್ದಲ್ಲ ಯಾರು ಕೂಡ. ವೇದಗಳ ಅಪೌರುಷೇಯ, ಉಪನಿಷತ್ ವೇದದ ಭಾಗಗಳು. ಅಂದಮೇಲೆ ವೇದಾಂತ ಶಬ್ದಕ್ಕೆ ಯಾರು ಉಪನಿಷತ್ತು ಅಂತ ಅರ್ಥ ಮಾಡ್ತಾರೆ ಅವರು ಪೂರ್ತಿ ತಪ್ಪರ್ಥ ಮಾಡ್ತಾರೆ ಅಂತ. ಅದಕ್ಕೆ ಆಚಾರ್ಯ ಬರೀತಾರೆ ವೇದಾಂತ ಕೃತ್ ಅಂದ್ರೆ ವೇದಾಂತ ಬ್ರಹ್ಮಸೂತ್ರಗಳು, ಅದನ್ನು ಬರೆದವನು ನಾನು ಅಂತ ಹೇಳಿದ್ದಾರೆ. ಸೊ ಮುನೀನಾಮಪ್ಯಹಂ ವ್ಯಾಸ ಅಂದ್ರೆ ವೇದಾಂತ ಬ್ರಹ್ಮಸೂತ್ರಗಳನ್ನು ಬರೆದಂತಹ ವೇದವ್ಯಾಸರು ನಾನೇನೆ. ಅಲ್ಲೊಮ್ಮೆ ಹೇಳಿದ್ದೆ, ಇನ್ನೊಮ್ಮೆ ಹೇಳ್ತಾನೆ ಈಗ ಮುನೀನಾಮಪ್ಯಹಂ ವ್ಯಾಸ ಅಂತ ಅಲ್ಲಿ ಹೇಳಿಬಿಟ್ಟು ಈಗ ಮತ್ತೊಮ್ಮೆ ಹೇಳ್ತಾನೆ ವೇದಾಂತ ಸೂತ್ರಗಳನ್ನು ಬರೆದವನು ನಾನು. ಉಳಿದ ಭಾಷೆಗಳನ್ನು ಓದಿ ಎಷ್ಟು ಬೇರೆ ಅರ್ಥ ಕೊಡುತ್ತೆ ಲೆಕ್ಕ ಹಾಕಿ. ವೇದ ವೇದಾಂತಗಳಿಗೆ ಎಷ್ಟು ಸಂಬಂಧ ಇದೆ ಅಂತ ಹೇಳಿದರೆ ವೇದಗಳ ನಿರ್ಣಯ, ವೇದ ನಿರ್ಣಯ ಮಾಡ್ತಕ್ಕಂಥ ಶಕ್ತಿ ಇರೋದು ಯಾವುದಕ್ಕೆ? ಬ್ರಹ್ಮಸೂತ್ರಗಳಿಗೆ. ಆದ್ದರಿಂದ ಅದನ್ನು ಬರೆದವನು ನಾನು ವ್ಯಾಸರೂಪದಿಂದ ಅಂತ. ವೇದವನ್ನು ಬಲ್ಲವನು ನಾನು, ವೇದಾಂತ ಬರೆದವನು ನಾನು. ಬರೆದ ವೇದಾಂತ ಅಂದರೆ ಬ್ರಹ್ಮಸೂತ್ರಗಳು, ತಿಳಿದ ವೇದಗಳು ಅಂದರೆ ಸಮಸ್ತ ಅಪೌರುಷೇಯ ವೇದ ಪ್ರಪಂಚ. ಇಷ್ಟನ್ನು ಕೂಡ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಮುಂದೆ ತಾನು ಪುರುಷೋತ್ತಮ ಯಾತಕ್ಕೆ ಅಂತ ವಿಶ್ಲೇಷಣೆ ಮಾಡ್ತಾನೆ. ದ್ವಾಮ್ಯಮೋ ಪುರುಷವು ಲೋಕೆ ಶರಶ್ಚಾಕ್ಷರ ಏವಚ ಶರಸ್ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ. ಇಡೀ ಜಗತ್ತನ್ನು ನಾವು ಪರಿಶೀಲನೆ ಮಾಡಿದಾಗ ಎರಡು ವಿಧವಾದ ಚೇತನಗಳು ನಮಗೆ ಕಾಣಿಸ್ತಾ ಇವೆ. ಎರಡು ವಿಧವಾದ ಪುರುಷ ಶಬ್ದ ಚೇತನ ಅಂತ, ಎರಡು ವಿಧವಾದ ಚೇತನಗಳು ಉಂಟು. ಅದರಲ್ಲಿ ಮೊದಲನೇ ಚೇತನ ಯಾವುದು ಅಂದರೆ ಕೂಟಸ್ಥು ಅಕ್ಷರ ಉಚ್ಚತೆ. ಶರಸ್ಸರ್ವಾಣಿ ಭೂತಾನಿ ಕೂಟಸ್ಥು ಅಕ್ಷರ ಉಚ್ಚತೆ. ಬೇರೆ ಎಲ್ಲ ಚೇತನಗಳು ಕ್ಷರಚೇತನಗಳು, ಆದರೆ ಅಕ್ಷರ ಮಾತ್ರ ಅದು ಅಕ್ಷರ ಚೇತನ, ನಾಶವಿಲ್ಲದ ಚೇತನ ಅಂತ ಕರೀತಾರೆ. ನಾಶವಿರುವ ಚೇತನ, ನಾಶವಿಲ್ಲದ ಚೇತನ ಎರಡು ಭಾಗ ಮಾಡಿಬಿಟ್ಟಾರೆ. ನಾಶವಿರುವ ನಾಶವಿಲ್ಲದ ಅಂದರೆ ನಿಮ್ಮ ಕಣ್ಣಿಗೆ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ನಾಶವಾಗುವ ಚೇತನ ಬೇರೆ, ನಾಶವಿಲ್ಲದ ಚೇತನ ಬೇರೆ. ಎಷ್ಟು ಸೆಟ್ ಮಾಡ್ತೇವೆ, ಒಂದು ಬ್ಯಾಂಕ್ ಇದೆ, ಅಲ್ಲಿ ಸ್ಟಾಫ್ ಚೇಂಜ್ ಆಗ್ಬೋದು, ಆದರೆ ಆ ಬಿಲ್ಡಿಂಗ್ ಹಾಗೆ ಇದೆ. ಬಿಲ್ಡಿಂಗ್ ಚೇಂಜ್ ಆಗ್ಬೋದು, ಇನ್ಸ್ಟಿಟ್ಯೂಷನ್ ಹಾಗೆ ಇದೆ, ಅದಕ್ಕಿಂತ ಜಾಸ್ತಿ ಆಗ್ತಾ ಬಂತು. ಕಾಲೇಜ್ ಚೇಂಜ್ ಆಯಿತು, ಪ್ರಿನ್ಸಿಪಾಲ್ ಇಂದ ಒಂದು 50 ವರ್ಷದ ಮೇಲೆ ಎಲ್ಲ ಚೇಂಜ್ ಆಗಿರ್ತಾರೆ. ಎಲ್ಲಿ ಒಬ್ಬ ಸ್ಟಾಫ್ ಯಾರ್ಯಾರು ಇಲ್ಲ, ಜಸ್ಟ್ ಫರ್ನಿಚರು ಚೇಂಜ್ ಆಗಿರ್ತಾರೆ ಅಥವಾ ಮನೆಗೆ ಹೋಗಿರ್ತಾರೆ ಏನಾರು ಆಗಿರ್ತದೆ. ಅಂತೂ ಎಷ್ಟು ಚೇಂಜಸ್ ಆಗಿದೆ, ಇಷ್ಟಾದ ಇನ್ಸ್ಟಿಟ್ಯೂಷನ್ ಸೇಮ್. ಆದರೆ ಒಂದು ಫೈನ್ ಡೇ ಅದು ಹೋಗಿಬಿಡ್ಬೋದು, ಫೈನ್ ಡೇ ಅದು ಹೋಗಿಬಿಡೋದು. ಆದರೆ ಎಂದೂ ಹೋಗದೇ ಇರತಕ್ಕಂಥ ವ್ಯಕ್ತಿ ಮಾತ್ರ ಅಂದರೆ ಭಗವಂತನೇ. ಕೂಟಸ್ಥ ಅಕ್ಷರ ಉಚ್ಚತೆ. ಇಲ್ಲಿ ಕೂಟಸ್ಥ ಚೇತನ ಮೊದಲನೇದು ಯಾವುದು ಅಂದರೆ ಮಹಾಲಕ್ಷ್ಮಿ ಅಂತ ಬರೀತಾರೆ. ಉಳಿದವರು ಯಾರು ಅರ್ಥವನ್ನು ಬರೀಲಿಲ್ಲ. ಇಷ್ಟು ಭಾಷೆಗಳಲ್ಲಿ ಎಲ್ಲ ಚೇತನರು ಅಂದರೆ ಬ್ರಹ್ಮಾದಿ ಚೇತನರು ಅಂತ ಅರ್ಥ. ಅವರೆಲ್ಲ ಕ್ಷರರು, ಎಲ್ಲರೂ ವೆಕೆಟ್ ಮಾಡಲೇಬೇಕು ಅವರು. ಇವತ್ತಲ್ಲ ನಾಳೆ ಅದು ಹಿಂದೆ ಹೇಳಿದ್ದಾನೆ, ಆ ಬ್ರಹ್ಮ ಭವನ ಲೋಕಃ ಪುನರಾವರ್ತಿ ನೋಡ್ತೀನ. ಬ್ರಹ್ಮದೇವರ ಲೋಕದಿಂದ ಹಿಡಿದು ಅವ್ರ ಲೋಕಗಳೇ ಹೋಗುತ್ತೆ ಅಂದ ಮೇಲೆ ಇನ್ನು ಅವರು ಹೋಗ್ತಾರಲ್ಲ ಅಂತ ಕೆಲವು ಪ್ರಶ್ನೆ ಬರಲಿಲ್ಲ. ಅಷ್ಟು ಜನಗಳು ಹೋಗೋರೇನೆ. ಆದರೆ ಮಹಾಲಕ್ಷ್ಮಿ ಮಾತ್ರ ಎಂದೂ ದೇಹನಾಶೆ ಇಲ್ಲ ಅವರಿಗೆ. ಕೂಟಸ್ಥ ಅಂತ ಅವರಿಗೆ ಹೆಸರು. ಕೂಟ ಕೂಟ ಅಂದರೆ ಆಕಾಶ ಅಂತ ಅರ್ಥ. ಕೂಟಂ ಖಂ ವಿದಲಂ ವ್ಯೋಮ, ಮತ್ತು ಡಿಕ್ಷನರಿ ಕೂಟಂ ಖಂ ವಿದಲಂ ವ್ಯೋಮ. ಕೂಟ ಅಂದರೆ ಆಕಾಶ. ಇಲ್ಲಿ ಕೂಟ ಮತ್ತು ಅನೇಕ ಅರ್ಥಗಳು ಉಂಟು. ಕೂಟ ಅಂದರೆ ಮೋಸ, ಕೂಟ ಅಂದರೆ ಮೋಸ ಅಂತ ಅರ್ಥ ಇದೆ. ಅದೇ ಇನ್ನು ಕೂಟು ಅದು ಬೇರೆ ಇದೆಯಲ್ಲ, ಇದು ಕೂಟು ಬೇರೆ ಇರುತ್ತೆ ಅದು ಬೇರೆ. ಕೂಟ ಅದೇ ಕೂಟ ಅಂದರೆ ಗುಂಪು ಅಂತ ಅರ್ಥ. ದುಷ್ಟ ಕೂಟ ಅಂತೇವಲ್ಲ ಅಲ್ಲಿ ಗುಂಪು ಅಂತ ಅರ್ಥ. ಇಲ್ಲಂತೆ ಕೂಟ ದ್ಯೂತ ಅಂತ ಹೇಳಿದಾಗ ಮೋಸ ಅಂತ ಅರ್ಥ. ಇಲ್ಲಿ ಕೂಟ ಅಂದರೆ ಆಕಾಶ ಅಂತ ಅರ್ಥ. ಕೂಟಸ್ಥ ಗಗನದಂತೆ ನಿತ್ಯವಾಗಿರೋ ವಸ್ತು ಅಂದರೆ ಮಹಾಲಕ್ಷ್ಮಿ ಒಬಳೇನೆ. ಅವಳನ್ನು ಅಕ್ಷರ ಅಂತ ಕರೀತಾರೆ. ಕ್ಷರ ಅಂದರೆ ನಾಶ, ಅಕ್ಷರದ ನಾಶವಿಲ್ಲದವಳು ಅಂತ. ಬ್ರಹ್ಮಾದಿ ದೇವತೆಗಳೇ ನಾಶ ಅಂದರೆ ಚೇತನಗಳ ನಿತ್ಯನೇ, ಅವರ ದೇಹ ನಾಶ ಇದೆಯಲ್ಲ ಅದಕ್ಕೆ ಅವರನ್ನು ಕ್ಷರರು ಅಂತ ಕರೀತಾರೆ. ಮಹಾಲಕ್ಷ್ಮಿಗೆ ದೇಹನಾಶನೂ ಇಲ್ಲವಲ್ಲ ಅದಕ್ಕೆ ಅಕ್ಷರಗಳು ಅಂತ ಕರೀತಾರೆ. ಅಷ್ಟಾಯ್ತು. ಮತ್ತೆ ನೀನ್ಯಾವ ಗುಂಪಿಗೆ ಬರ್ತೀಯ ಅಂತ ಕೇಳಿದರೆ ಯಸ್ಮಾತ್ ಸರಮಹಿ ತೋಹಂ ಉತ್ತಮ ಪುರುಷಸ್ಪನ್ಯ ಪರಮಾತ್ಮೇ ಚುದಾಹೃತ ಯೋ ಲೋಕತ್ರಯ ಮಾದಿಶ್ಯ ವಿವರ್ತಿ ಅವ್ಯಯ ಈಶ್ವರ. ಇವರಿಷ್ಟರ ಮೇಲೆ ಇನ್ನೊಬ್ಬನಿದ್ದಾನೆ. ಇಲ್ಲಿ ತಮಾಷೆ ನೋಡಿ, ಶರಚೇತನರು ಎಷ್ಟು ಜನ ಇದ್ದಾರೆ ಅಂದರೆ ಬಹುವಚನ, ಅನಂತ ಅನಂತ ಇದ್ದಾರೆ. ಇನ್ಫೈನೆಟ್ ಅವರು ಶರಚೇತನರು, ಇನ್ಫೈನೆಟ್. ಅಕ್ಷರಚೇತನರು ಒಬ್ಬಳೇ. ಕೂಟಸ್ಥ ಅಕ್ಷರ ಉಚ್ಯತೆ, ಕೂಟಸ್ಥ ಅಕ್ಷರ ಉಚ್ಯತೆ. ಮಧ್ವಾಚಾರ್ಯ ಅರ್ಥ ಬರೆದ್ರು ಮಹಾಲಕ್ಷ್ಮಿ ಅಂತೇಳಿ. ಇದೆಲ್ಲಿ ಬಂತು? 12ನೇ ಅಧ್ಯಾಯದಲ್ಲಿ ಬಂದಿದೆ. ಏಚಾಪಿ ಅಕ್ಷರ ಅವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಹ. ಅವ್ಯಕ್ತ ಅಕ್ಷರ ಅಂತ ಮಹಾಲಕ್ಷ್ಮಿ ಹೆಸರುಗಳು. ಮಹಾಲಕ್ಷ್ಮಿ ವಿಚಾರ ಅಲ್ಲೇ ಬಂದಿದೆ. ನಮ್ಮ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕಾದ್ರೆ ಭಗವದ್ಗೀತೆಯ ಪದಗಳನ್ನೇ ಉಪಯೋಗಿಸಿ ಅಂತ ಆಚಾರ್ಯ ಹೇಳ್ತಾರೆ. ಅದಕ್ಕೆ ಇಂಟರ್ನಲ್ ಎವಿಡೆನ್ಸ್ ಅಂತ, ಅಂತರಂಗದ ಪ್ರಮಾಣ. ಆ ಮಾತಿನಲ್ಲೇ ಉತ್ತರ ಬಂದುಬಿಟ್ಟಿದೆ. ಭಗವದ್ಗೀತೆ ಎಲ್ಲ ಮಾತುಗಳಿಗೂ ಕೂಡ ಒಂದಲ್ಲ ಒಂದ್ ಕಡೆ ಅದರಲ್ಲೇ ಅರ್ಥ ಬಂದು ಹೋಗ್ಬಿಟ್ಟಿದೆ. ಅರ್ಥನ ಉಪಯೋಗ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಒಬ್ಬಳೇ ಒಬ್ಬಳು, ಅವಳೆಂದೂ ಬದಲಾಗೋದಿಲ್ಲ. ಬ್ರಹ್ಮಾದಿ ದೇವತೆಗಳು ಅನಂತಾನಂತ ಇದ್ದಾರೆ, ರುದ್ರಾದೇವತೆ ಅನಂತಾನಂತ ಇದ್ದಾರೆ, ಆದರೆ ಲಕ್ಷ್ಮಿ ಮಾತ್ರ ಒಬ್ಬಳೇ ಒಬ್ಬಳಿದ್ದಾಳೆ. ಅದಕ್ಕೆ ಮಹಾಲಕ್ಷ್ಮಿ ಒಬ್ಬಳೇ ಶಾಶ್ವತ, ಉಳಿದವರು ಅನಂತಾನಂತ. ಅವರ ಬಾಡಿ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ನಾನೆಲ್ಲಿದ್ದೇನೆ ಗೊತ್ತಾ ಅರ್ಜುನ? ಯಸ್ಮಾಕ್ಷರ ಅತೀತೋಹಂ ಅಕ್ಷರಾದಪಿ ಚೋತ್ತಮ, ಕ್ಷರಗಳಿಗಿಂತ ತುಂಬ ಮೇಲಿದ್ದೇನೆ ನಾನು. ಕ್ಷರಚೇತನಾದ ಬ್ರಹ್ಮಾದಿಗಳಿಗಿಂತ ತುಂಬ ಮೇಲಿದ್ದೇನೆ. ಅಕ್ಷರಚೇತನಗಳಿಗಿಂತ ಉತ್ತಮನಾಗಿದ್ದೇನೆ. ಅಕ್ಷರಾದಪಿಚ ಉತ್ತಮ, ಲಕ್ಷ್ಮೀಪತಿ ಆದ್ದರಿಂದ ಉತ್ತಮ. ಅದಕ್ಕೆ ಅದನ್ನೇನಂತ ಕರೀತಾರೆ, ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತಿ ಅವ್ಯಯ ಈಶ್ವರ. ಮಹಾಲಕ್ಷ್ಮಿ ಕೂಟಸ್ಥಳ ಅಲ್ಲ, ನೀನೆಲ್ಲಿದ್ದಿ ಅಂದರೆ ಇಲ್ಲದ ಜಾಗವೇ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ವಸ್ತುವಿನ ಒಳಗೆ ಇದ್ದೇನೆ ನಾನು, ಪ್ರತಿಯೊಂದು ವಸ್ತುಗಳ ಒಳಗೆ ಇದ್ದೇನೆ, ವ್ಯಾಪಿಸಿ ಬಿಟ್ಟಿದ್ದೇನೆ. ಯಸ್ಮಾಕ್ಷರ ಮತೀತೋಹಂ ಅಕ್ಷರಾದಪಿ ಚೋತ್ತಮ, ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿತಃ ಪುರುಷೋತ್ತಮ. ಈ ರೀತಿ ನಾನು ಕ್ಷರದಿಂದ ಮೇಲಿದ್ದು ಅಕ್ಷರದಿಂದ ಉತ್ತಮನಾಗಿರೋದ್ರಿಂದ ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ. ಪುರುಷೋತ್ತಮ ಯೋಗ ಅಂತ ಅದಕ್ಕೆ ಹೆಸರು. ಈ ಅಧ್ಯಾಯವನ್ನು ಎಲ್ಲ ಮತಾಚಾರ್ಯರು, ತುಂಬ ಶ್ರೇಷ್ಠವಾದ ಅಧ್ಯಾಯ. ಎಲ್ಲ ಶಾಸ್ತ್ರಗಳ ಸಾರ ಮಹಾಭಾರತ, ಮಹಾಭಾರತದ ಸಾರ ಭಗವದ್ಗೀತೆ ವಿಷ್ಣು ಸಹಸ್ರನಾಮ, ಭಗವದ್ಗೀತೆಯ ಸಾರ 15ನೇ ಅಧ್ಯಾಯ, 15ನೇ ಅಧ್ಯಾಯದ ಸಾರ ಕೊನೆ 5 ಶ್ಲೋಕಗಳು. ಇಷ್ಟು ಸುಲಭ ಆಯಿತು ನಮಗೆ. ಅದಕ್ಕೆ ಮೊನ್ನೆ ಹೇಳಿತ್ತು, 15ನೇ ಅಧ್ಯಾಯ ಪಾರಾಯಣ ಊಟಕ್ಕಿಂತ ಮುಂಚೆ ಮಾಡಬೇಕು ಅಂತ ಹೇಳಿದರು. ಊಟಕ್ಕಿಂತ ಮುಂಚೆ ಮಾಡಬೇಕು, ಅದು ಜನ ಮೊದಲೇ ಉತ್ತರ ತಿಳ್ಕೊಳ್ತಾರೆ. ಹಾಗೆ ಏಕಾಚಿ ಮಾಡಬೇಕಾಗಿಲ್ಲ, ಊಟ ಇಲ್ಲವಲ್ಲ ಅಂತ ಪ್ರಶ್ನೆ ಬರುತ್ತೆ. ಆ ಅರ್ಥ ಅಲ್ಲ ಅದಕ್ಕೆ. ಊಟಕ್ಕಿಂತ ಮುಂಚೆ ಮಾಡಬೇಕು, ಊಟ ಇದ್ರೆ ಇಲ್ಲವಾದ್ರು ಮಾಡಬೇಕು. ಊಟಕ್ಕೆ ಗಂಟು ಹಾಕ್ಲಿಕ್ಕೆ ಹೋಗಬಾರ್ದು. ಮತ್ತೆ ಏಕಾಚಿ ಕ್ಯಾನ್ಸಲ್ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಊಟಕ್ಕಿಂತ ಮುಂಚೆ ಮಾಡಿ ಅಂತ ಅರ್ಥನೇ ಅರ್ಥ ಹೊರತು ಊಟ ಇದ್ರೆ ಮಾಡಿ ಅಂತ ಅದಕ್ಕೆ ಅರ್ಥ ಅಲ್ಲವೇ ಇಲ್ಲ. ಮಾಡಲೇಬೇಕು ಅದನ್ನು. ಅದು 15ನೇ ಅಧ್ಯಾಯ ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ ಯಾವುದೋ ಕಾರಣಕ್ಕೆ. ಅದಕ್ಕೆ ಅವಾಗ ಏನು ಮಾಡಬೇಕಾಗ, ಸಾಧನೆ ಇದು ಅಷ್ಟೇ ಬರುತ್ತೆ. ಭಾರಿ ಕಷ್ಟ ಮಾಡಲಿಕ್ಕೆ ತುಂಬ ಪಾರಾಯಣ ಆಗಬೇಕು, ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ಇಡೀ ಗೀತಾ ಬೇಡ 15ನೇ ಅಧ್ಯಾಯ, ಅದು ಆಗೋದಿಲ್ಲ. ಕೊನೆ 5 ಶ್ಲೋಕ ಹೇಳಿಬಿಡಿ ಕೊನೆ ಪಕ್ಷ. ಎಷ್ಟು ಸುಲಭ ಅಲ್ಲ, 5 ಶ್ಲೋಕ ಆರಾಮಾಗಿ ಹೇಳಬಹುದು. ಅದಕ್ಕೆ ನಮ್ಮ ಜನ ಅದನ್ನು ಬಿಟ್ಟುಬಿಟ್ಟು ಕೊನೆಗೆ ಏನು ಮಾಡಿದಾರೆ ಗೊತ್ತಾ? ಅಹಂ ವೈಶ್ವಾನರೋ ಹುತ್ತ ಪ್ರಾಣಿನಾಮ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನ ಇಷ್ಟಾದರೆ ಹೇಳೋ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಮತ್ತು ಬಿಡದರೆ ಬಿಡೋದಕ್ಕಿಂತ ವಾಸಿ. ಆದರೆ ಕೊನೆ 5 ಶ್ಲೋಕ ಹೇಳಿದರೆ ಭಾರಿ ಶ್ರೇಷ್ಠ. ಆ ಮಾತನ್ನು ಎಲ್ಲ ಮತಾಚಾರ್ಯರಾಗಿ ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಬರೀ ಶಾಸ್ತ್ರಾರ್ಥ ಬಂದಿಲ್ಲ, ಬರೀ ಗೀತಾರ್ಥ ಬಂದಿಲ್ಲ, ಸಕಲ ಶಾಸ್ತ್ರಾರ್ಥ ಒಂದೇ ಕಡೆ ಸೇರಿಕೊಂಡಿದೆ ಅನ್ನೋ ಮಾತನ್ನು ಪ್ರತಿಯೊಬ್ಬರು ಒಪ್ತಾರೆ. ಅಂದ ಮೇಲೆ ಎಷ್ಟು ಸುಲಭ ಇದು. ಜೀವರಿದ್ದಾರೆ ಅನಂತ, ಅವರಲ್ಲಿ ಭೇದ ಇದೆ. ಅವರಿಂದ ಮಹಾಲಕ್ಷ್ಮಿ ಮೇಲಿದ್ದಾಳೆ, ಅವಳು ಒಬ್ಬಳೇ ಇದ್ದಾಳೆ. ಅವಳೇ ನಾರಾಯಣ ಇದ್ದಾನೆ, ಅವನು ಸರ್ವೋತ್ತಮ. ಪ್ರತಿಯೊಂದು ಪದ ಬಂತ, ತಾರತಮ್ಯ ಬಂತು, ಭೇದ ಬಂತು, ಪಂಚಭೇದಗಳು ಬಂದೋಯ್ತು, ವಿಷ್ಣು ಸರ್ವೋತ್ತಮತ್ವ ಬಂತು, ಅನಂತರ ಮಹಾಲಕ್ಷ್ಮಿ ಅನ್ನೋ ವಿಚಾರ ಬಂತು, ಏನೇನೋ ಬಾಕಿ ಉಳಿದೆ. ಅದಕ್ಕೆ ಅದನ್ನು ಮಿನಿಮಮ್ ಹೇಳಿ ಅಂತ ಅದಕ್ಕೆ ಹೇಳಿತ್ತು. ಎಲ್ಲ ವಿಷಯ ಒಂದೇ ಕಡೆ ಬರುತ್ತಾದ್ದರಿಂದ ಅದನ್ನು ತಪ್ಪದೇ ಹೇಳಿಬಿಡಿ, ಎಲ್ಲ ಅದರ ಸಾರ ಸೇರಿಕೊಂಡಿದೆ ಅಂತ ತಿಳಿಸಿದ್ದಾರೆ. ಆ ಅಭ್ಯಾಸವನ್ನು ಮಾಡಿದ ಪುರುಷೋತ್ತಮ, ಅದು ಹೇಳಕ್ಕೆ ಬರೋದು ಪುರುಷೋತ್ತಮ ಅಂತ ಅಂದ ತಕ್ಷಣ ಅರ್ಥ ಆಗುತ್ತೆ ಅಲ್ಲ, ಅದಿಷ್ಟು ಸೇರ್ಕೊಂಡ್ಬಿಡ್ತಾರೆ. ಪುರುಷೋತ್ತಮ ಏನು ತಿಳ್ಕೊಂಡ್ಬಿಡ್ತಾರೆ, ಮ್ಯಾನ್ ಆಫ್ ದಿ ಮ್ಯಾಚ್ ಇದ್ದ ಹಾಗೆ. ಆ ಥರ ಪುರುಷೋತ್ತಮನ್ನೇ ಪರಮಾತ್ಮ. ಒಂದ್ಸರ್ತಿ ಮ್ಯಾನ್ ಆಫ್ ದಿ ಮ್ಯಾಚ್ ಇನ್ನೊಬ್ಬನು ಯಾವನು ಒಂದ್ಸಲ ಆತಿದೆ ಅಲ್ಲ. ಪರಮಾತ್ಮ ಎಂಥವನು? ಯಾವಾಗಲೂ ಒಬ್ಬನೇ ಪುರುಷೋತ್ತಮ. ಎಲ್ಲ ಪುರುಷರಿಗಿಂತ ಉತ್ತಮ. ಪುರುಷರು ಅಂದರೆ ಗಂಡಸರು ಅಂತ ಅರ್ಥ ಅಲ್ಲ, ಹೆಂಗಸರು ಅಂತ ಅರ್ಥ ಅಲ್ಲ. ಇಲ್ಲಿ ಪುರುಷ ಶಬ್ದ ಚೇತನಗಳು ಅಂತ ಅರ್ಥ. ಎಲ್ಲ ಚೇತನರ ಮೇಲಿದ್ದಾನೆ. ಆ ಚೇತನಗಳು ಎರಡು ವಿಧ. ಅದಕ್ಕೆ ಯಸ್ಮಾಕ್ಷರಮತಿ ತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಅದಕ್ಕೆ ನನ್ನ ಲೋಕಗಳಲ್ಲಿ, ವೇದಗಳಲ್ಲಿ. ಲೋಕಗಳಲ್ಲಿ ಅಂದರೆ ಮಹಾಭಾರತಾದಿ ಪೌರುಷೇಯ ಗ್ರಂಥಗಳಲ್ಲಿ ಅಂತ ಅರ್ಥ. ವೇದಗಳಲ್ಲಿ ಅಂದರೆ ಅಪೌರುಷೇಯ ಗ್ರಂಥಗಳಲ್ಲಿ ಅಂತ ಅರ್ಥ. ನನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ. ಬರೀ ಉತ್ತಮ ಅಲ್ಲ, ಸರ್ವೋತ್ತಮ ಅಂತ ಅರ್ಥ. ಇಷ್ಟು ಹೇಳಿ ವ್ಯೋಮಾಮೇವ ಮತಮ್ಮೂಢ ಜಾನಾತಿ ಪುರುಷೋತ್ತಮಂ ಸಸರ್ವವಿಧ್ವಜತಿ ಮಾಂ ಸರ್ವಭಾವೇನ ಭಾರತ. ಇದು ಮುಂದಿನ ಮಾತು. ಈ ಶ್ಲೋಕ ಕಳೆದ ಬಾರಿ ಗಲಾಟೆಯಲ್ಲಿ ಹೇಳಿದ್ದು, ಅವ್ರ ಶಬ್ದ ಆಗ್ತಿತ್ತಲ್ಲ ಹಿಂದೆ, ಅದಕ್ಕೆ ಸ್ವಲ್ಪ ವಿಸ್ತಾರ ಹೇಳ್ತಿರೋದಷ್ಟೇ. ನಾನು ಎಂಥವನು ಗೊತ್ತಾ ಅರ್ಜುನ?